ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ಇದೀಗ ಕೇಳೋಣ ಎರಡನೇ ಸಂಚಿಕೆ.
ಕಳೆದ ತರಗತಿಯಲ್ಲಿ ನಾವು ಕುಟುಂಬ ಅಂದ್ರೇನು, ಕುಟುಂಬದ ಅರ್ಥ, ಕುಟುಂಬದ ವ್ಯಾಖ್ಯೆಯನ್ನು ನಾವು ತಿಳ್ಕೊಂಡ್ವಿ. ಈಗ ಕುಟುಂಬದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಅದರಲ್ಲಿ ಕುಟುಂಬದ ಗುಣಲಕ್ಷಣಗಳಲ್ಲಿ ಎರಡು ಭಾಗಗಳನ್ನು ಸಮಾಜಶಾಸ್ತ್ರಜ್ಞರು ಮಾಡಿದ್ದಾರೆ. ಅದರಲ್ಲಿ ಒಂದನೇ ಭಾಗವನ್ನು ಈಗಾಗಲೇ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮೆಕೇವರ್ ಮತ್ತು ಪೇಜ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಕುಟುಂಬದ ಗುಣಲಕ್ಷಣಗಳನ್ನು ಎರಡು ಭಾಗ ಮಾಡಿ ಅದರಲ್ಲಿ ಒಂದನೆಯದಾಗಿ ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು ಅಂತೇಳಿ ಭಾಗವನ್ನು ಮಾಡಿದ್ದಾರೆ. ಇನ್ನೊಂದು ಎರಡನೇ ಭಾಗ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳು ಅಂತೇಳಿ ಮಾಡಿದ್ದಾರೆ. ಒಂದನೇದಾಗಿ ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳಲ್ಲಿ ಸಂಗಾತಿಗಳ ಸಂಬಂಧ ಒಂದನೇ ಅಂಶವನ್ನು ಈಗಾಗಲೇ ತಿಳಿಸಿದ್ದೀನಿ. ಎರಡನೇ ಅಂಶ ಸಂಗಾತಿಗಳ ಆಯ್ಕೆಯ ಅಂಶವನ್ನು ಕೂಡ ತಮಗೆ ತಿಳಿಸಿದ್ದೀನಿ. ಮೂರನೇದಾಗಿ ವಿವಾಹದ ರೂಪವನ್ನು ಕೂಡ ತಿಳಿಸಿದ್ದೀನಿ. ನಾಲ್ಕನೇದಾಗಿ ನಾಮಸೂಚಕ ವ್ಯವಸ್ಥೆಯನ್ನು ಕೂಡ ತಿಳಿಸಿದ್ದೀನಿ. ಐದನೇದಾಗಿ ಒಂದೆಡೆ ವಾಸ ಅನ್ನುವ ವಿಷಯವನ್ನು ಕೂಡ ತಿಳಿಸಿದ್ದೀನಿ. ಆರನೇ ಒಂದು ಅಂಶವಾಗಿ ವಂಶಾವಳಿಯನ್ನು ಗುರುತಿಸುವ ವಿಧಾನವನ್ನು ಕೂಡ ತಮಗೆ ತಿಳಿಸಿದ್ದೀನಿ. ಏಳನೇದಾಗಿ ಸದಸ್ಯರ ಆರ್ಥಿಕ ರಕ್ಷಣೆ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೀನಿ. ಇನ್ನು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಾಮಾನ್ಯ ಗುಣಲಕ್ಷಣಗಳು, ಈಗಾಗಲೇ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಅಥವಾ ತಿಳ್ಕೊಂಡಿರ್ತಕ್ಕಂಥದ್ದು ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು. ಈಗ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳು. ಮೆಕೇವರ್ ಮತ್ತು ಪೇಜ್ರವರ ಪ್ರಕಾರ ಕುಟುಂಬದ ಗುಣಲಕ್ಷಣಗಳಲ್ಲಿ ಎರಡನೇ ಭಾಗ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳು. ಕುಟುಂಬ ವಿಶೇಷ ಲಕ್ಷಣಗಳಿಂದ ಕೂಡಿರತಕ್ಕಂಥ ಒಂದು ಸಂಘಟನೆ. ಇದಕ್ಕೆ ಚಿಕ್ಕ ಅಥವಾ ಅನೇಕ ಸಮೂಹಗಳ ಸಂಘಟನೆಗಳಿರ್ಬೋದು. ಕುಟುಂಬದ ಸ್ಥಾನ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿ ಮೆಕೇವರ್ ಮತ್ತು ಪೇಜ್ ಈ ಒಂದು ಅನೇಕ ಅಂಶಗಳನ್ನು ಈ ಮುಂದೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಒಂದನೇದು ಕುಟುಂಬವು ಸರ್ವವ್ಯಾಪಕವಾದುದಾಗಿದೆ. ಕುಟುಂಬವು ಸರ್ವವ್ಯಾಪಕವಾದುದಾಗಿದೆ. ಫ್ಯಾಮಿಲಿ ಈಸ್ ಆ್ಯನ್ ಯೂನಿವರ್ಸಲ್ ಅಂತೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ ಕುಟುಂಬ ಇಲ್ಲದೇ ಇರತಕ್ಕಂಥ ದೇಶ ಎಲ್ಲೂ ಇಲ್ಲ. ಪ್ರಪಂಚದಾದ್ಯಂತ ಅಥವಾ ವಿಶ್ವದಾದ್ಯಂತ ಕುಟುಂಬ ಇಲ್ಲದೇ ಇರತಕ್ಕಂಥ ದೇಶ ರಾಷ್ಟ್ರ ಯಾವುದೇ ಇಲ್ಲ. ಅದರಿಂದ ಕುಟುಂಬ ಸರ್ವವ್ಯಾಪಕವಾಗಿದೆ. ಎಲ್ಲ ದೇಶಗಳಲ್ಲಿಯೂ ಕೂಡ, ಎಲ್ಲ ಕಾಲಗಳಲ್ಲಿಯೂ ಕೂಡ, ಎಲ್ಲ ಕಾಲಘಟ್ಟಗಳಲ್ಲಿ, ಪುರಾತನ ಕಾಲ ಆಗಿರ್ಬೋದು, ಪ್ರಾಚೀನ ಕಾಲ ಆಗಿರ್ಬೋದು, ಮಧ್ಯಕಾಲೀನ ಆಗಿರ್ಬೋದು, ಆಧುನಿಕ ಕಾಲ ಆಗಿರ್ಬೋದು, ಹಾಗೆ ಎಲ್ಲ ಕಾಲಗಳಲ್ಲೂ ಕೂಡ ಕುಟುಂಬ ಕಂಡುಬರ್ತದೆ. ಈ ಕುಟುಂಬ ಎಲ್ಲಿ ಯಾವ್ಯಾವ ದೇಶಗಳಲ್ಲಿ ಕಂಡುಬರ್ತದೆ, ಕುಟುಂಬದ ಬಗ್ಗೆ ಹೆಸರಾಂತ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ PG ಮರ್ಡಾಕ್ ಅಂತಕ್ಕಂಥವರು 250 ಸಮುದಾಯಗಳನ್ನು ಕುರಿತು ಸಂಶೋಧನಾ ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಕೂಡ ಹೇಳ್ತಾರೆ, ಕುಟುಂಬ ಯಾವ ದೇಶದಲ್ಲಿ ಇಲ್ಲ ಎಂಬುದೇ ಇಲ್ಲ. ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಕುಟುಂಬವು ಸರ್ವವ್ಯಾಪಕವಾಗಿದೆ. ಇಲ್ಲಿ GP ಮರ್ಡಾಕ್ ಅಂತಕ್ಕಂಥವರು ಸಮುದಾಯಗಳನ್ನು ಕುರಿತು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ 250 ಸಮುದಾಯಗಳನ್ನು ಕುರಿತು ಅಧ್ಯಯನ ಮಾಡಿ ಅವರ ಸಂಶೋಧನೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನಪ್ಪ ಅಂತಂದರೆ, ತಂದೆ ತಾಯಿ ಮತ್ತು ಅವರ ಸಂತಾನಗಳನ್ನೊಳಗೊಂಡ ಸಾಮಾನ್ಯ ಸಮೂಹವಾಗಿರುವ ಕುಟುಂಬ ಎಲ್ಲ ಕಡೆ ಕೂಡ ಇದೆ. ತಂದೆ ತಾಯಿಗಳ ಮತ್ತು ಅವರ ಸಂತಾನಗಳನ್ನು ಒಳಗೊಂಡಿರತಕ್ಕಂಥ ಸಾಮಾನ್ಯ ಸಮೂಹವಾಗಿರುವ ಕುಟುಂಬ ಎಲ್ಲ ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿದೆ. ಆ ದೇಶಗಳು ಅನಾಗರಿಕ, ಬರ್ಬರ, ನಾಗರಿಕ, ಸಮುದಾಯ, ಆಧುನಿಕ ಎಲ್ಲವೂ ಆಗಿರ್ಬೋದು. ನಾಗರಿಕ ಸಮಾಜ ಆಗಿರ್ಬೋದು, ಅನಾಗರಿಕ ಸಮಾಜ ಆಗಿರ್ಬೋದು, ಅಭಿವೃದ್ಧಿ ಸಮಾಜ ಆಗಿರ್ಬೋದು, ಅನಭಿವೃದ್ಧಿ ಸಮಾಜ ಆಗಿರ್ಬೋದು, ಗ್ರಾಮೀಣ ಸಮಾಜ ಆಗಿರ್ಬೋದು ಅಥವಾ ನಗರ ಸಮಾಜ ಆಗಿರ್ಬೋದು, ಕೈಗಾರಿಕಾ ಸಮಾಜ ಆಗಿರ್ಬೋದು, ಆದಿವಾಸಿ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡುಬರುತ್ತೆ ಅನ್ನೋ ಮಾತನ್ನು ಖ್ಯಾತ ಮಾನವಶಾಸ್ತ್ರಜ್ಞರಾಗಿರ್ತಕ್ಕಂಥ ಮಲಿನೋವ್ಸ್ಕಿ ಅಂತಕ್ಕಂಥವರು ಕೂಡ ಕುಟುಂಬದ ವಿಶಿಷ್ಟ ಲಕ್ಷಣದ ಬಗ್ಗೆ PG ಮರ್ಡಾಕ್ ರವರ ಸಂಶೋಧನಾ ಇದನ್ನು ಅವರು ಕೂಡ ಹೇಳ್ತಾರೆ. ಹಾಗೆ ಎರಡನೇ ಒಂದು ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಎರಡನೇ ಅಂಶ ಅಂತಂದರೆ ಭಾವನಾತ್ಮಕ ಆಧಾರ, ಎಮೋಷನಲ್ ಬೇಸಿಸ್. ಭಾವನಾತ್ಮಕ ಆಧಾರ ಅಂದರೆ ಮನುಷ್ಯನಿಗೆ ಅನೇಕ ಭಾವನೆಗಳಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಯಾಕೆಂದರೆ ಇವತ್ತು ನಮ್ಮ ಸ್ನೇಹಿತರು, ಫ್ರೆಂಡ್ ಅವರನ್ನು ಎಷ್ಟು ಮಟ್ಟಿಗೆ ನಾವು ಇಷ್ಟಪಡ್ತೀವಿ ಅನ್ನೋದನ್ನು ಕೂಡ ಒಂದು ಭಾವನೆ. ಅಥವಾ ತಂದೆ ತಾಯಿ ತಮ್ಮ ಮಕ್ಕಳನ್ನು ಯಾವ ಒಂದು ಭಾವನೆಗಳಿಂದ ಕಾಣ್ತಾರೆ, ಅವರ ಮೇಲೆ ಎಷ್ಟು ವ್ಯಾಮೋಹ ಇದೆ, ನಾನು ಕಳೆದ ತರಗತಿಯಲ್ಲಿ ಹೇಳಿದೆ, ಒಂದು ಹಸು ಕರುವನ್ನು ಹಾಕಿದಾಗ ಆ ಒಂದು ಹಸು ಕರುವಿಗೆ ಎಂಥ ಸಂಬಂಧ ಇರ್ತದೆ, ಅದನ್ನೇ ಭಾವನಾತ್ಮಕ ಸಂಬಂಧ ಅಂತ ಕರೆಯೋದು. ಹಾಗೆ ಪಕ್ಷಿಗಳು ತಮ್ಮ ಮರಿಗಳಿಗೆ ಗುಟುಕನ್ನು ತರಬೇಕಾದ್ರೆ ಎಲ್ಲಿಂದಲೋ ದೂರದಿಂದ ಆಹಾರವನ್ನು ತಾವು ಹುಡುಕಿ ತಿಂದು ಮತ್ತು ಮತ್ತೆ ಆಹಾರವನ್ನು ಹುಡುಕಿ ಮರಿಗಳಿಗೆ ಗೂಡಿನಲ್ಲಿರ್ತಕ್ಕಂಥ ಮರಿಗಳಿಗೆ ದೂರದಿಂದ ರೆಕ್ಕೆಗಳನ್ನು ಬೀಸ್ತಾ ಹಾರ್ಕೊಂಡು ಬಂದು ತನ್ನ ಕೊಕ್ಕಿನಲ್ಲಿ ಆ ಒಂದು ಗುಟುಕನ್ನು ಮರಿಗಳಿಗೆ ತಿನ್ನಿಸ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಇದೆಲ್ಲವನ್ನು ಕೂಡ ಭಾವನಾತ್ಮಕ ಆಧಾರ ಅಂತೇಳಿ ಕರಿತೀವಿ. ಕುಟುಂಬದಲ್ಲಿ ಮಾನವ ಸಹಜವಾದ ಭಾವನೆಗಳ ಒಂದು ಆವಿಷ್ಕಾರ ಇದೆ. ಕುಟುಂಬದಲ್ಲಿ ಮಾನವ ಸಹಜವಾದ ಭಾವನೆಗಳ ಆವಿಷ್ಕಾರ ಇದೆ. ಈ ಒಂದು ಉದಾಹರಣೆಗಾಗಿ ದಾಂಪತ್ಯ ಪ್ರೇಮ ಆಗಿರ್ಬೋದು, ಸಂತಾನೋತ್ಪತ್ತಿ ಆಗಿರ್ಬೋದು, ಮಾತೃಪ್ರೇಮ ಆಗಿರ್ಬೋದು, ಪ್ರೀತಿ ವಾತ್ಸಲ್ಯ ಆಗಿರ್ಬೋದು, ಮಕ್ಕಳ ಪಾಲನೆ ಪೋಷಣೆ ಆಗಿರ್ಬೋದು, ಮತ್ತು ಭಾತೃಪ್ರೇಮ ಆಗಿರ್ಬೋದು, ಸಹಕಾರ, ಸ್ನೇಹ, ಅನುಕಂಪ, ತ್ಯಾಗ, ಇವೆಲ್ಲ ಬಹಳ ಉದಾತ್ತವಾಗಿರ್ತಕ್ಕಂಥ ಅಂಶಗಳು, ಬಹಳ ಇದಕ್ಕೆ ತುಂಬ ಗೌರವ ಇರತಕ್ಕಂಥ ಅಂಶಗಳು. ಮತ್ತು ಈ ಅನುಕಂಪ, ಸ್ನೇಹ, ಸಹಕಾರ, ತ್ಯಾಗ ಇವು ಕುಟುಂಬದಲ್ಲಿ ಕಂಡು ಬರತಕ್ಕಂಥದ್ದು. ಏಕೆಂದರೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಕುಟುಂಬಗಳಲ್ಲಿ ನಾವು ತಂದೆ ತಾಯಿಗಳಿಂದ ಹಿರಿಯರಿಂದ ವಿಶಿಷ್ಟವಾಗಿರ್ತಕ್ಕಂಥ ಒಳ್ಳೆಯ ನಡೆ ನುಡಿಗಳನ್ನು ಕಲ್ತ್ಕೊಂಡಿರ್ತೀವಿ. ಅವುಗಳನ್ನು ಈ ನಾವು ಈ ಭಾವನೆಗಳಲ್ಲೇ ವ್ಯಕ್ತಪಡಿಸ್ತಕ್ಕಂಥದ್ದು. ಯಾರಾದರೂ ನಮಗೆ ಒಂದು ವಿಳಾಸವನ್ನು ಕೇಳೋರಿರ್ಬೋದು, ಅಥವಾ ಗೊತ್ತಿಲ್ಲದೇ ಇರ್ಬೋದು, ಅಥವಾ ಸಹಾಯದ ಒಂದು ಹಸ್ತವನ್ನು ಬೇಡ್ತಕ್ಕಂಥ ಯಾರಾದರೂ ರುದ್ರಿರ್ಬೋದು, ಭಿಕ್ಷುಕರಿರ್ಬೋದು, ಅಂಥರಿಗೆ ಸ್ವಲ್ಪ ಆರ್ಥಿಕವಾಗಿ ಹಣವನ್ನು ನಾವು ಕೊಡ್ತಕ್ಕಂಥ ಮನಸ್ಸು ಬರತಕ್ಕಂಥದ್ದು ಇಂಥ ಭಾವನಾತ್ಮಕ ಆಧಾರದ ಮೇಲೆ. ಯಾಕಂದರೆ ನಮ್ಮ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಮಕ್ಕಳು ಬೆಳಿಬೇಕಾದ್ರೆ ಇಂಥ ಗುಣಗಳನ್ನು ನಮಗೆ ಕಲಿಸ್ಕೊಟ್ಟಿರ್ತಾರೆ, ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ. ಗುಣಾದರ್ಶಗಳು ಕುಟುಂಬಕ್ಕೆ ಮಾತ್ರ ಇರದೆ ಇವತ್ತು ಕುಟುಂಬದ ಪ್ರತಿಷ್ಠೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಇಂಥ ಭಾವನೆಗಳಿಂದಲೇ. ಏಕೆಂದರೆ ನಾವು ಕೆಲವು ಅಂಶಗಳಲ್ಲಿ ನೋಡ್ತೀವಿ, ಆ ವ್ಯಕ್ತಿಗಳು ಅವರ ಊರನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಆನಂತರ ಅವರ ತಾಲೂಕನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಆನಂತರ ಅವರ ಜಿಲ್ಲೆಯನ್ನು, ಅವರ ರಾಜ್ಯವನ್ನು, ಅವರ ಭಾಷೆಯನ್ನು, ಅವರ ಬಂಧುತ್ವವನ್ನು, ಅವರ ಸ್ನೇಹವನ್ನು, ಅವರ ಸಹಕಾರವನ್ನು ಪ್ರೀತಿಸ್ತಕ್ಕಂಥದ್ದು ನೋಡ್ಬೋದು. ಹಾಗೆ ಇಲ್ಲಿ ಸಾಮೂಹಿಕ ಒಳಿತಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು, ಅವರೆಲ್ಲರ ಒಂದು ಒಳಿತು ಅಭಿವೃದ್ಧಿ. ಕುಟುಂಬದಲ್ಲಿ ಏನು ನಮಗೆ ಅನೇಕ ಕಡೆ ಎಲ್ಲವೂ ಕುಟುಂಬಗಳಲ್ಲಿ ಕಷ್ಟವೇ ಇರುವುದಿಲ್ಲ, ಪರಸ್ಪರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಭಾವನೆಗಳು. ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ವ್ಯಕ್ತಿ ಆ ಒಂದು ಮನೆಯಲ್ಲಿ ಮರಣವನ್ನು ಹೊಂದಿದರೆ ಅಕ್ಕಪಕ್ಕದ ಮನೆಯವರು ಕೂಡ ಆ ಒಂದು ಶೋಕದ ಒಂದು ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆ ದುಃಖದ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಮತ್ತು ಅವ್ರಿಗೆ ಊಟ ಅಥವಾ ಉಪಹಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕರೀತಕ್ಕಂಥದ್ದು, ಮತ್ತು ಸ್ನಾನ ಮಾಡೋದಕ್ಕೆ ಬಿಸಿನೀರನ್ನು ಕಾಯಿಸಿ ಬರ್ತಕ್ಕಂಥ ನೆಂಟರು ನೆಂಟರುಗಳಿಗೆ ಆ ಶವ ಸಂಸ್ಕಾರದ ವೇಳೆಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೂಡ ನಾವಿವತ್ತು ಗ್ರಾಮೀಣ ಭಾಗದಲ್ಲಿ ನೋಡ್ತಕ್ಕಂಥದ್ದನ್ನು ಭಾವನಾತ್ಮಕ ಆಧಾರ ಅಂತೇಳಿ ಕಾಣ್ತೀವಿ. ಮುಖ್ಯವಾಗಿ ಇಲ್ಲಿ ಭಾವನಾತ್ಮಕ ಕ್ರಿಯೆಗಳು ಮನುಷ್ಯನಲ್ಲಿ ಹೆಚ್ಚು ಇರತಕ್ಕಂಥವು. ಭಾವನೆಗಳು ಅಂತಂದರೆ ನಾವು, ನಮ್ಮದು, ನಮ್ಮ ದೇಶ, ನಮ್ಮ ಭಾಷೆ, ಅಥವಾ ನಮ್ಮ ಊರು, ನೆಲ, ಜಲ, ಇದ್ರ ಬಗ್ಗೆ ನಮಗೆ ಪ್ರಾರಂಭದಲ್ಲೇ ತಂದೆ ತಾಯಿಗಳು ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟೆ, ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ, ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಂಬ ಅರ್ಥದಲ್ಲಿ, ಲಿಖಿತವಾಗಿ ಅಥವಾ ಅಲಿಖಿತವಾಗಿ. ಅನೌಪಚಾರಿಕ ಅಂದರೆ ಅಲಿಖಿತ, ಬರವಣಿಗೆ ಇಲ್ಲದೇ ತಂದೆ ತಾಯಿಗಳು ನಮಗೆ ಒಳ್ಳೆ ಮಾತಲ್ಲಿ ಅಥವಾ ಬೈದು ಹೇಳ್ತಕ್ಕಂಥ ಒಂದು ಅಂಶ. ಅಥವಾ ಅನೌಪಚಾರಿಕ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣದ ಮೂಲಕ ಗುರು ಹಿರಿಯರು ಕುಟುಂಬದಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ಒಳ್ಳೆಯ ನಡೆ ನುಡಿಯನ್ನು, ನಡತೆಯನ್ನು, ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಕಲಿಸ್ತಕ್ಕಂಥದ್ದು. ಇವೆರಡನ್ನು ಕಲ್ತ್ಕೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ ಆ ಅಂತರ್ಗತವಾಗಿ ಭಾವನೆಗಳು ಹೃದಯಾಂತರಾಳದಲ್ಲಿ ಬರ್ತದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಮೆಕೇವರ್ ಪೇಜ್ರವರ ಪ್ರಕಾರ ಮೂರನೇದಾಗಿ ಕುಟುಂಬದ ವಿಶಿಷ್ಟ ಗುಣಲಕ್ಷಣ ಅಂದರೆ ಸ್ಮಾಲ್ ಸೈಜ್, ಚಿಕ್ಕ ಗಾತ್ರ. ಚಿಕ್ಕ ಗಾತ್ರ, ಕುಟುಂಬವು ಆಕಾರದಲ್ಲಿ ಚಿಕ್ಕದು, ಕುಟುಂಬವು ಆಕಾರದಲ್ಲಿ ಚಿಕ್ಕದಾಗಿರ್ತದೆ. ಗಂಡ, ಹೆಂಡತಿ, ಮಕ್ಕಳು ಮಾತ್ರ ರಕ್ತ ಸಂಬಂಧಿಗಳನ್ನೊಳಗೊಂಡಂತೆ ಕುಟುಂಬ ಜೈವಿಕ ನಿಯಮಗಳಿಂದಾಗಿ ಚಿಕ್ಕ ಗಾತ್ರವನ್ನು ಹೊಂದಿದೆ, ಅದರ ಸದಸ್ಯತ್ವವು ಸೀಮಿತವಾದುದು ಅಂತ ಸಮಾಜಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ಮೂರನೇ ಲಕ್ಷಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕುಟುಂಬದೊಳಗಡೆ. ನಾನು ಹಿಂದೆ ನಿಮಗೆ ಹೇಳಿದೆ, ಕುಟುಂಬ ಸಂಘವೂ ಹೌದು, ಸಂಸ್ಥೆಯೂ ಹೌದು. ಕುಟುಂಬವು ಸಂಘವೂ ಹೌದು, ಸಂಸ್ಥೆಯೇ ಹೌದು. ಸಂಘ ಯಾವಾಗಾಗ್ತದೆ? ಅದು ಚಿಕ್ಕ ಗಾತ್ರವನ್ನು ಹೊಂದಿ ಆ ಮೂಲ ಕುಟುಂಬದಿಂದ ಹೊಸ ಸದಸ್ಯರು ವಿವಾಹವಾದ ನಂತರ ತಾವು ಪ್ರತ್ಯೇಕವಾದ ಕುಟುಂಬವನ್ನು ಸ್ಥಾಪಿಸಿಕೊಂಡು ಹೊರಟಾಗ ಕುಟುಂಬ ಸಂಘವಾಗಿಯೂ, ಹೊಸ ಸದಸ್ಯರು ವಿವಾಹವಾದಂಥ ನಂತರ ಆ ಕುಟುಂಬದಲ್ಲಿನ ಸದಸ್ಯರು ಮದುವೆಯಾದ ನಂತರ ಪ್ರತ್ಯೇಕವಾಗಿರ್ತಕ್ಕಂಥ ಕುಟುಂಬವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಾಗ, ಮೂಲ ಕುಟುಂಬದಿಂದ ಬೇರೆಯಾಗಿ ಹೊರಟಾಗ, ಅಂತಹ ಕುಟುಂಬವು ಸಂಘವಾಗಿಯೂ ಮತ್ತು ಹೆಚ್ಚು ಜನ ಅನೇಕ ತಲೆಮಾರುಗಳಿಂದ ಒಂದೇ ಸಾಮಾನ್ಯ ಮಾಳಿಗೆಯಡಿಯಲ್ಲಿ ಸಾಮಾನ್ಯ ಒಟ್ಟಿಗೆ ವಾಸ, ಸಾಮಾನ್ಯ ಅಡುಗೆಯನ್ನು ತಿನ್ನುತ್ತಾ, ಸಾಮಾನ್ಯ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸ್ಥಿತಿ ಏನಿದೆ ಅಂಥದನ್ನು ನಾವು ಆ ಕುಟುಂಬ ವ್ಯವಸ್ಥೆಯನ್ನು ಸಂಸ್ಥೆ ರೂಪದಲ್ಲಿ ನೋಡ್ತೀವಿ. ಕುಟುಂಬವನ್ನು ಸಂಘದ ರೂಪದಲ್ಲಿಯೂ ಸಂಸ್ಥೆಯ ರೂಪದಲ್ಲಿಯೂ ಕೂಡ ನಾವು ಗಾತ್ರದಲ್ಲಿ ಹೇಳಬೇಕಾದ್ರೆ ಇದನ್ನು ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞೆಯಾಗಿರ್ತಕ್ಕಂಥ ಇರಾವತಿ ಕರ್ವೆ ಅವರು ಅವಿಭಕ್ತ ಕುಟುಂಬದ ಬಗ್ಗೆ ವ್ಯಾಖ್ಯಾನವನ್ನು ಹೇಳ್ತಾ, ರಕ್ತ ಸಂಬಂಧಿಗಳ ಸಮೂಹ ಒಂದು ಸಾಮಾನ್ಯವಾಗಿ ಒಟ್ಟಿಗೆ ವಾಸಿಸುತ್ತಾ, ಸಾಮಾನ್ಯ ಅಡಿಗೆಯನ್ನು ಸೇವಿಸುತ್ತಾ, ಸಾಮಾನ್ಯ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುತ್ತಾ, ಸಾಮಾನ್ಯ ಆಸ್ತಿಯನ್ನು ಹೊಂದಿರತಕ್ಕಂಥ ಒಂದು ಕುಟುಂಬವನ್ನು ಅವರು ಏನಂತ ಕರೆದಿದ್ದಾರೆ, ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಆಗ ಈ ಗಾತ್ರ ಅನ್ನೋದು ಅದರಲ್ಲಿ ಏನಾಗುತ್ತೆ, ಅವಿಭಕ್ತ ಕುಟುಂಬದಲ್ಲಿ ದೊಡ್ಡದಾಗಿರುತ್ತೆ. ಆದರೆ ನಮಗೆ ನಿಮಗೆಲ್ಲರಿಗೂ ಗೊತ್ತು, ಇವತ್ತು ಅವಿಭಕ್ತ ಕುಟುಂಬಗಳ ಸಂಖ್ಯೆ ತುಂಬ ಏನಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಅದರಿಂದ ನಮ್ಮ ಮೆಕೇವರ್ ಪೇಜ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಹೇಳಿರೋ ಪ್ರಕಾರ ಕುಟುಂಬದ ವಿಶಿಷ್ಟ ಲಕ್ಷಣಗಳಲ್ಲಿ ಮೂರನೇದು ಚಿಕ್ಕ ಗಾತ್ರವನ್ನು ಹೊಂದಿದೆ. ಅಂದರೆ ಕುಟುಂಬ ಬರ್ತಾ ಬರ್ತಾ ಗಾತ್ರದಲ್ಲಿ ಏನಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಯಾಕೆಂದರೆ ನಾವು ಶಿಕ್ಷಣ, ಉದ್ಯೋಗಾವಕಾಶಗಳು, ಕೈಗಾರೀಕರಣ, ನಗರೀಕರಣ, ಇನ್ನು ಮುಂತಾದ ಅನೇಕ ಅಂಶಗಳಿಂದಾಗಿ ಬದಲಾವಣೆಗಳನ್ನು ಹೊಂದ್ತಾ ಇದ್ದೀವಿ. ನಾವು ಕೌಟುಂಬಿಕವಾಗಿ ಬದಲಾವಣೆಗಳನ್ನು ಹೊಂದ್ತಾ ಇದ್ದೀವಿ. ನಾವು ಕುಟುಂಬದಿಂದ ಹೊರಗಡೆ ಬರ್ತಾ ಇದ್ದೀವಿ, ಶಿಕ್ಷಣವನ್ನು ಪಡೆಯುವ ಸಲುವಾಗಿ, ಕೈಗಾರಿಕೆಯಲ್ಲಿ ಕೆಲಸ ಮಾಡುವ ಸಲುವಾಗಿ, ನಗರದಲ್ಲಿ ಕೆಲಸ ಮಾಡುವ ಸಲುವಾಗಿ, ಅಥವಾ ಇನ್ನಿತರೆ ಕಾನೂನು ಪ್ರಕಾರವಾಗಿ ನಾವು ಅವಿಭಕ್ತ ಕುಟುಂಬದಿಂದ ಆಸ್ತಿಯನ್ನು ಪಡೆದುಕೊಂಡು ಅಣ್ಣನಿಂದ, ತಮ್ಮನಿಂದ, ತಂದೆ ತಾಯಿಗಳಿಂದ ಬೇರೆಯಾಗಿ ಪ್ರತ್ಯೇಕವಾದ ಕುಟುಂಬವನ್ನು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಸ್ಥಾಪನೆ ಮಾಡ್ತಿದ್ದೀವಿ. ಅದರಿಂದ ಕುಟುಂಬದ ಗಾತ್ರ ಬರ್ತಾ ಬರ್ತಾ ಏನಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಅದರಿಂದ ಸಮಾಜಶಾಸ್ತ್ರಜ್ಞರು ಹೇಳಿರೋ ಮಾತು ಸತ್ಯವಾಗಿರತಕ್ಕಂಥದ್ದಾಗಿದೆ. ನಾಲ್ಕನೇದಾಗಿ, ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಆರಂಭಿಕ ಪ್ರಭಾವ. ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಆರಂಭಿಕ ಪ್ರಭಾವ, ಫಾರ್ಮೇಟಿವ್ ಇನ್ಫ್ಲುಯೆನ್ಸ್ ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಆರಂಭಿಕ ಪ್ರಭಾವ. ಯಾಕೆಂದರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವ್ಯಕ್ತಿ ಅನ್ನಿಸ್ಕೋಬೇಕಾದ್ರೆ ಅವನಿಗೆ ಒಂದು ವ್ಯಕ್ತಿತ್ವ ಇರಬೇಕು. ಸಮಾಜದಲ್ಲಿ ಬದುಕುವ, ಬಾಳುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವ್ಯಕ್ತಿ ಅನ್ನಿಸ್ಕೋಬೇಕಾದ್ರೆ ಮೂಲಭೂತವಾಗಿ ಅವನಿಗೆ ವ್ಯಕ್ತಿತ್ವ ಇರಬೇಕು. ಈಗಾಗಲೇ ಅನೇಕ ಕಡೆ ನಾವು ವ್ಯಕ್ತಿತ್ವದ ವಿಕಸನದ ತರಗತಿಗಳನ್ನು ಕೆಲವು ಸಂಘ ಸಂಸ್ಥೆಯವರು, ಶಿಕ್ಷಣ ಇಲಾಖೆಯವರು ನಡೆಸ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಯಾಕಪ್ಪ ಅಂದರೆ ಇವತ್ತು ವ್ಯಕ್ತಿತ್ವದ ಬೆಳವಣಿಗೆ ಭಾಳ ಕಮ್ಮಿ ಆಗ್ತಾ ಇದೆ, ವ್ಯಕ್ತಿತ್ವ ವಿಕಸನ ಹೊಂದ್ತಾ ಇಲ್ಲ. ಯಾಕಂದರೆ ಮಾನವ ಇವತ್ತು ತನ್ನ ಅಭಿವೃದ್ಧಿಗಾಗಿ, ತನಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾನೆ. ಅದರಿಂದ ನಾವು ವ್ಯಕ್ತಿತ್ವದ ಬೆಳವಣಿಗೆ ಎಲ್ಲಿ ನಮಗೆ ವಿಕಸನ ಆಗ್ತದೆ ಅಂದರೆ ಕುಟುಂಬದ ಒಳಗಡೆ ವ್ಯಕ್ತಿತ್ವದ ಬೆಳವಣಿಗೆ ವಿಕಸನ ಆಗ್ತದೆ. ಅದಕ್ಕೆ ಮೆಕೇವರ್ ಮತ್ತು ಪೇಜ್ ಈ ಕುಟುಂಬದ ನಾಲ್ಕನೇ ವಿಶಿಷ್ಟ ಗುಣಲಕ್ಷಣವಾಗಿ ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಆರಂಭಿಕ ಪ್ರಭಾವವನ್ನು ಒತ್ತಿ ಹೇಳಿದ್ದಾರೆ, ಟ್ರೇಸ್ ಮಾಡಿ ಹೇಳಿದ್ದಾರೆ. ನವಜಾತ ಶಿಶುವಿನ ಮೇಲೆ ಮೊಟ್ಟ ಮೊದಲು ಪ್ರಭಾವ ಬೀರುವ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಕುಟುಂಬ, ಮತ್ತು ಅದರ ಒಂದು ಮಗುವಿನ ವ್ಯಕ್ತಿತ್ವ ರೂಪವಾಗ್ತಕ್ಕಂಥದ್ದು, ಗುಣ ನಡತೆಗಳು ಬೆಳೆದು ಬರತಕ್ಕಂಥದ್ದು ಕುಟುಂಬ. ಕುಟುಂಬ ಸ್ವಭಾವದ ಸಂಪೋಷಣೆಯ ಮತ್ತು ನೈತಿಕತೆಯ ಪೋಷಣೆಯ ನಿಷ್ಠೆಯ ಬೆಳವಣಿಗೆ ಕೇಂದ್ರವಾಗಿದೆ. ಕುಟುಂಬ ಮಾನವ ಸ್ವಭಾವದ ಸಂಪೋಷಣೆಯ ನೈತಿಕ ಪೋಷಣೆಯ ನಿಷ್ಠೆಯ ಬೆಳವಣಿಗೆ ಕೇಂದ್ರವಾಗಿದೆ. ಯಾಕೆಂದರೆ ಇವತ್ತು ನಿಷ್ಠೆ, ನೈತಿಕತೆ ಅಂತಕ್ಕಂಥ ಅಂಶಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಹಿಂದೆ ನಮಗೆ ನ್ಯಾಯವೇ ದೇವರು, ನೀತಿಯೇ ಧರ್ಮ ಅನ್ನೋ ಅಂಶಗಳನ್ನು ನಾವು ಎಲ್ಲಿ ಕಲಿತಾ ಇದ್ವಿ, ಎಲ್ಲಿ ಕೇಳಿಸ್ಕೊತಾ ಇದ್ವಿ ಅಂದರೆ ಕುಟುಂಬಗಳಲ್ಲಿ ಕೇಳಿಸ್ಕೊತಾ ಇದ್ವಿ. ಇವತ್ತು ನಾವು ಕುಟುಂಬಗಳಲ್ಲೂ ಕೂಡ ವ್ಯವಹಾರಿಕವಾಗಿರ್ತಕ್ಕಂಥ ಬದುಕನ್ನು ನಾವು ನೋಡ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ, ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳು ಇರೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ತಂದೆಯೂ ಕೂಡ ಉದ್ಯೋಗಿ, ತಾಯಿಯೂ ಕೂಡ ಉದ್ಯೋಗಿ ಆಗಿರೋದ್ರಿಂದ ಮಕ್ಕಳು ಶಾಲಾ ಕಾಲೇಜುಗಳಿಗೆ, ಪಾಠಶಾಲೆಗೆ ಹೋದಾಗ ತಂದೆ ತಾಯಿಗಳು ಕೂಡ ನಗರಗಳಲ್ಲಿ, ಅನೇಕ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ಬೃಹತ್ ನಗರಗಳಲ್ಲಿ ಆ ಒಂದು ವಾಹನ ದಟ್ಟಣೆಯನ್ನು ಮತ್ತು ಸರ್ಕಾರಿ ಕೆಲಸವನ್ನು ಮುಗಿಸ್ಕೊಂಡು ಅಥವಾ ಖಾಸಗಿ ಕೆಲಸವನ್ನು ಮುಗಿಸ್ಕೊಂಡು ಬಂದು ಮನೆ ತಲುಪಬೇಕಾದ್ರೆ ಹೆಚ್ಚು ಹೊತ್ತಾಗುತ್ತೆ. ಮಕ್ಕಳು ತಂದೆ ತಾಯಿಗಳ ಬರುವಿಕೆಗಾಗಿ ದಾರಿಯನ್ನು ಕಾಯ್ತಕ್ಕಂಥ ಸ್ಥಿತಿ ಇವತ್ತು ಬಂದಿರೋದನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ನಡತೆ ಮತ್ತು ನೀತಿ ನಿಯಮಗಳನ್ನು ಹೇಳ್ಕೊಡ್ತಕ್ಕಂಥ ತಂದೆ ತಾಯಿಗಳು. ಯಾಕಂದರೆ ನಾವು ಹಳ್ಳಿನಲ್ಲಿದ್ದರೆ ನಾವು ತಂದೆ ತಾಯಿ ಜೊತೆಯಲ್ಲಿ ಅಜ್ಜಿ ಅಜ್ಜ ಇರ್ತಾಯಿದ್ರು. ಮಕ್ಕಳನ್ನು ಮೊಮ್ಮಕ್ಕಳನ್ನು ಅವರು ಚೆನ್ನಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ರು. ಆದರೆ ನಾವು ನಗರವನ್ನು ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ತೊಡಕನ್ನು ನಾವು ಕಾಣ್ಬೋದು. ಆದರೆ ನಗರಗಳಲ್ಲಿಯೂ ಕೂಡ ತಂದೆ ತಾಯಿಗಳು ತಮ್ಮ ಕೆಲಸ ಕಾರ್ಯದ ಜೊತೆ ಜೊತೆಗೆ ಮಕ್ಕಳ ನಡತೆ ಮೇಲೆ ನಿಗಾವನ್ನು ವಹಿಸ್ತಕ್ಕಂಥದ್ದು ಕುಟುಂಬದಲ್ಲಿ ಯಾವುದೇ ಎಷ್ಟೇ ಒತ್ತಡಗಳಿದ್ದಾಗಿ ಕೂಡ ತಂದೆ ತಾಯಿಗಳು ಈಗಾಗಲೇ ಅವರು ಅಕ್ಷರಸ್ಥರಾಗಿರ್ತಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣತಿಯನ್ನು ಹೊಂದಿರೋದರಿಂದ ಮಕ್ಕಳ ನಡತೆಯ ಮೇಲೆ ಮತ್ತು ಅವರ ಕಾರ್ಯದ ಮೇಲೆ ತಂದೆ ತಾಯಿಗಳು ಗಮನ ಹರಿಸ್ತಾರೆ ಅನ್ನೋ ಮಾತನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗ್ತದೆ. ಅಥವಾ ಸಮಾಜ ವಿಜ್ಞಾನಿಗಳು ಹೇಳಿದ್ದಾರೆ ಆ ಥರ. ಸಿ ಎಚ್ ಕೂಲೆ ಕೂಡ ನಾವು ಹೇಳ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಕುಟುಂಬದಲ್ಲಿ ಯಾವ ರೀತಿ ಮಕ್ಕಳನ್ನು ನಾವು ನೋಡ್ತೀವಿ ಅಂತೇಳಿ ಸಿ ಎಚ್ ಕೂಲೆ ಚಾರ್ಲ್ಸ್ ಆರ್ಟನ್ ಕೂಲೆ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಸ್ವಬಿಂಬಿತ ಕಲ್ಪನೆ ಸಿದ್ಧಾಂತವನ್ನು ಹೇಳ್ತಕ್ಕಂಥರು. ಅಂದರೆ ಕನ್ನಡಿ ಮುಂದೆ ನಾವು ನಿಂತಾಗ ನಮ್ಮ ಬಿಂಬ ಕನ್ನಡಿಯಲ್ಲಿ ಹೇಗೆ ಕಾಣುತ್ತೋ ಹಾಗೆ ಮಕ್ಕಳು ಕುಟುಂಬದಲ್ಲಿ ತಂದೆ ತಾಯಿಗಳನ್ನು ನೋಡಿ ತಂದೆ ತಾಯಿಗಳೇ ಮಕ್ಕಳ ಕಣ್ಣಿಗೆ ಕಾಣತಕ್ಕಂಥ ಕನ್ನಡಿ. ಅದನ್ನು ನೋಡಿ ಮಕ್ಕಳು ತಮ್ಮ ವರ್ತನೆಗಳನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಆ ಸ್ವಬಿಂಬಿತ ಕಲ್ಪನೆಯ ಸಿದ್ಧಾಂತದಲ್ಲಿ ಸಿ ಎಚ್ ಕೂಲೆಯವರು ಹೇಳ್ತಾರೆ. ಹಾಗೆ ಅವರು ಒಂದು ಮತ್ತೊಂದು ಮಾತನ್ನು ಹೇಳ್ತಾರೆ, ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ಇಲ್ಲಿ ವ್ಯಕ್ತಿತ್ವ ಬೆಳವಣಿಗೆ ಮಾಡ್ತಕ್ಕಂಥದ್ದು ಕುಟುಂಬದಲ್ಲಿ, ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದಲ್ಲಿ ಕುಟುಂಬದಲ್ಲಿ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲನೇ ಗುರು. ಯಾಕಂದರೆ ತಾಯಿ ಮಗುವಿಗೆ ಅಕ್ಕರೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಹೆಚ್ಚು ಹೊತ್ತು ತಾಯಿ ಪ್ರಾರಂಭದಲ್ಲಿ ಮಗುವಿನ ಜೊತೆಗೆ ಕಳಿತಕ್ಕಂಥವ್ರು ಅಂದರೆ ತಂದೆ ಅಲ್ಲ ತಾಯಿ. ಎಷ್ಟೋ ಕುಟುಂಬಗಳಲ್ಲಿ ಮಗು ಹುಟ್ಟಿದಾಗ ತಾಯಿಯನ್ನು ಕಳ್ಕೊಂಡಾಗ ಆ ಮಗು ಬೆಳೀತಾ ಬೆಳೀತಾ ತಾಯಿಯ ಪ್ರೀತಿಯನ್ನು ಸಂಪಾದನೆ ಮಾಡಲಿಲ್ವಲ್ಲ ಅಂತೇಳಿ ಕೊರಗ್ತಕ್ಕಂಥದ್ದು. ಆಮೇಲೆ ತಂದೆಯಾಗಿಯೂ ಮತ್ತು ತಾಯಿಯಾಗಿಯೂ ಆ ಮಗುವನ್ನು ಬೆಳೆಸ್ತಕ್ಕಂಥ ನಾವು ಚಿತ್ರಣವನ್ನು ನೋಡ್ಬೋದು. ಆದರೆ ಅದು ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ತನ್ನ ತಾಯಿಯನ್ನು ನೆನೆಯುತ್ತ ದೊಡ್ಡವರಾದಂತೆ ಆದಂತೆ ತನ್ನ ತಾಯಿಯನ್ನು ನೆನೀತಾ ಇರ್ತದೆ. ಆ ರೀತಿ ಇಲ್ಲಿ ಸಿ ಎಚ್ ಕೂಲೆ ಅವರ ಮಾತು ಬಹಳ ಮುಖ್ಯ ಅಂತೇಳಿ ಪರಿಗಣಿಸಬಹುದಾಗಿದೆ. ಮಗುವಿನ ಶಾರೀರಿಕ, ಮಾನಸಿಕ, ನೈತಿಕ ಮತ್ತು ಭೌತಿಕ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಕುಟುಂಬ. ಏನು ತಾಯಿ ಮೊದಲನೇ ಗುರು, ಮನೆ ಮೊದಲನೇ ಪಾಠಶಾಲೆ ಆದರೂ ಕೂಡ ಅದು ಶಾರೀರಿಕವಾಗಿ ದೈಹಿಕವಾಗಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಯಾಕೋ ಅವನು ವೀಕ್ ಆಗ್ತಾ ಇದ್ದಾನೆ, ಅವನು ಯಾಕೋ ಸಣ್ಣಗಾಗ್ತಾ ಇದ್ದಾನೆ, ಅವನು ಆರೋಗ್ಯದ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ತಂದೆ ತಾಯಿಗಳು ಕುಟುಂಬದೊಳಗಡೆ. ಅವನು ನಿದ್ದೆ ಮಾಡ್ತಿಲ್ಲ, ಸರಿಯಾಗಿ ಊಟ ತಿಂಡಿ ತಿಂತಾ ಇಲ್ಲ, ಅವನು ಯಾಕೋ ಆಟದಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾನೆ ಅಂತೇಳಿ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳವರು ಮಕ್ಕಳ ಬಗ್ಗೆ ಮಾಡ್ತಾರೆ. ಹಾಗೆ ಶಾರೀರಿಕವಾಗಿ ಬೆಳೆಯೋದಕ್ಕೆ ಏನು ತಿನ್ನಿಸ್ಬೇಕು ಅಥವಾ ಯಾವ ಒಂದು ಅನ್ನಾಂಗದ ಕೊರತೆ ಇದೆ, ಯಾವ ಪೌಷ್ಟಿಕಾಂಶದ ಕೊರತೆ ಇದೆ ಅಂತೇಳಿ ತಂದೆ ತಾಯಿಗಳು ತಜ್ಞ ವೈದ್ಯರುಗಳಿಂದ ಮಕ್ಕಳನ್ನು ಪರೀಕ್ಷೆ ಮಾಡಿಸಿ ಅವ್ರಿಗೆ ಒಳ್ಳೆಯ ಔಷಧಿ ಮಾತ್ರೆಗಳನ್ನು ಕೊಡಿಸ್ತಕ್ಕಂಥದ್ದು, ಶುಶ್ರೂಷೆಯನ್ನು ಮಾಡ್ತಕ್ಕಂಥದ್ದನ್ನು ಕುಟುಂಬದ ಒಳಗಡೆ ನಾವು ಕಾಣ್ತೀವಿ. ಹಾಗೂ ಮಾನಸಿಕವಾಗಿ ಎಷ್ಟೋ ಮಕ್ಕಳು ಮಾನಸಿಕವಾಗಿ ಖಿನ್ನತೆಯನ್ನು ಹೊಂದಿರ್ತಾರೆ, ಮಾನಸಿಕವಾಗಿ ಅಭಿವೃದ್ಧಿ ಆಗಿರೋದಿಲ್ಲ. ಈ ಕೆಲವ್ರನ್ನ ಕಂಡ್ರೆ ಎದುರುಕೊಳ್ತಕ್ಕಂಥದ್ದು ಅಥವಾ ಯಾರಾದರೂ ಅವ್ರ ಮನೆಗೆ ಹೊಸ ಸದಸ್ಯರು ಬಂದರೆ ಮನೆಯಿಂದ ಮನೆ ಒಳಗಡೆನೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಕ್ಕಂಥವ್ರು ಎದುರುಕೊಳ್ತಕ್ಕಂಥದ್ದು ಈ ಥರ ಮಾಡ್ತಾರೆ. ಆದ್ದರಿಂದ ಮಕ್ಕಳಿಗೆ ಮಾನಸಿಕವಾಗಿ ಕೂಡ ತಂದೆ ತಾಯಿಗಳು ಅವರ ಜೊತೆಯಲ್ಲಿ ಸೇರಿಸ್ಕೊಂಡು ಅವರು ಯಾರು ಬಂದಾಗ ಯಾವ ರೀತಿ ವರ್ತನೆಯನ್ನು ಮಾಡಬೇಕು, ಹಿರಿಯರು ಬಂದಾಗ ಕಿರಿಯರು ಬಂದಾಗ ಯಾವ ರೀತಿ ಮಾತಾಡಬೇಕು ಅನ್ನೋ ತಿಳುವಳಿಕೆಯನ್ನು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ತಂದೆ ತಾಯಿಗಳು ಎಲ್ಲಿ ಮಾಡ್ತಾರೆ, ಕುಟುಂಬದ ಒಳಗಡೆ ಮಾಡ್ತಾರೆ. ಮತ್ತು ನೈತಿಕ, ಯಾವುದು ಸರಿ ಯಾವುದು ಒಳ್ಳೆಯದು, ನೈತಿಕ ನಿಯಮಗಳು ಅಮೇರಿಕದ ಪ್ರಮುಖ ಸಮಾಜಶಾಸ್ತ್ರಜ್ಞ ಆಗಿರ್ತಕ್ಕಂಥ ವಿಲಿಯಂ ಗ್ರಾಹಂ ಸಮ್ನರ್ ಅವರು ಫೋಕ್ವೇಸ್ ಲೋಕರೂಢಿಗಳು ಅಂತೇಳಿ ಒಂದು ಗ್ರಂಥವನ್ನು 1906 ಆ ಗ್ರಂಥವನ್ನು ಬರೀತಾರೆ. ಅದರಲ್ಲಿ ನಾರಮ್ಸ್ NORMS ನಾರಮ್ಸ್ ನೈತಿಕ ನಿಯಮಗಳು, ನೈತಿಕ ನಿಯಮಗಳು ಅಂದರೆ ಏನು, ಈಗ ನಾವು ಎಷ್ಟೋ ಕಡೆ ಜನ ಮಾತಾಡ್ತಾರೆ ಪತ್ರಿಕೆಯಲ್ಲಿ ಅಥವಾ ಸಮೂಹ ಮಾಧ್ಯಮಗಳಲ್ಲಿ, ದೂರದರ್ಶನಗಳಲ್ಲಿ, ರೇಡಿಯೋಗಳಲ್ಲಿ ನೈತಿಕತೆ ಅಧಃಪತನ ಹೊಂತಾ ಇದೆ, ಆಧುನಿಕತೆ ಹೆಚ್ಚಾದಂತೆಲ್ಲ ನೈತಿಕತೆ ಅಧಃಪತನಗೊಳಗಾಗ್ತಾ ಇದೆ ಅಂತೇಳಿ ಮಾತಾಡ್ತಕ್ಕಂಥ ಒಂದು ಇದನ್ನು ನೋಡಿದ್ದೀವಿ. ನೈತಿಕತೆ ಅಂದರೆ ಏನಪ್ಪ ಅಂದರೆ ಯಾವುದು ಒಳ್ಳೆಯದು ಯಾವುದು ಸರಿಯಾದದ್ದು ಅಂತ. ಸಮಾಜಶಾಸ್ತ್ರದಲ್ಲಿ ನೀವು ಸೋಷಿಯಲ್ ವ್ಯಾಲ್ಯೂಸ್ ಅಂತ ಓದಿದ್ರೆ, ಸೋಷಿಯಲ್ ವ್ಯಾಲ್ಯೂಸ್ ಸಾಮಾಜಿಕ ಮೌಲ್ಯಗಳು, ಈ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಕುಟುಂಬ. ಏನು ಸಾಮಾಜಿಕ ಮೌಲ್ಯಗಳೆಂದರೆ ಏನು, ಸಾಮಾಜಿಕ ಮೌಲ್ಯಗಳಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಅಳೆದು ನಿರ್ಧರಿಸುವ ಮಾನದಂಡಗಳನ್ನು ನಾವು ಸಾಮಾಜಿಕ ಮೌಲ್ಯಗಳು ಅಂತ ಕರಿತೀವಿ. ನಾವೇ ತೀರ್ಮಾನ ಮಾಡ್ತಕ್ಕಂಥದ್ದು. ಒಬ್ಬ ಕುರುಡ ಬರ್ತಾ ಇದ್ದಾನೆ, ಅವನು ಬರಬೇಕಾದ್ರೆ ಒಂದು ವೆಹಿಕಲ್ಲು ಬರ್ತಾ ಇದೆ, ಅವನಿಗೆ ಕ್ಷಣಾರ್ಧದಲ್ಲಿ ಆ ವೆಹಿಕಲ್ ಅಡಿಕೆ ಅವನು ಸಿಗ್ಬೋದು. ನಾವು ಅಲ್ಲಿದ್ದಾಗ ಅವನನ್ನು ಸರಿದಾರಿಗೆ ಕರೆದು ತರು ಬಿಡ್ತಕ್ಕಂಥದ್ದನ್ನು ನೈತಿಕತೆ ಅಂತ ಕರಿತೀವಿ. ಅಥವಾ ನಮಗೆ ಅವನು ಗಾಡಿಗೆ ಸಿಕ್ಕಿರೂ ಸಿಕ್ಕಲಿ, ನಾವು ಅದನ್ನು ನೋಡೋಣ ಅಂತ ನಿಂತ್ಕೊಂಡ್ರೆ ಅದು ಅನೈತಿಕತೆ, ಅದು ಅನ್ಯಾಯ, ಅಕ್ರಮ ಅಂತೇಳಿ ನಾವೇ ಮನಸ್ಸಿನ ಒಳಗಡೆ ನಾವೇ ವೈಯಕ್ತಿಕವಾಗಿ ಅಳೆದು ನಿರ್ಧರಿಸುವ ಮಾನದಂಡಗಳು, ಯಾವುದು ಸರಿಯಾದದ್ದು, ಯಾವುದು ಯುಕ್ತವಾದದ್ದು, ಯಾವುದು ಸರಿಯಲ್ಲದ್ದು ಎಂದು ಅಳೆದು ನಿರ್ಧರಿಸುವ ಮಾನದಂಡಗಳನ್ನು ನಾವು ಸಾಮಾಜಿಕ ಮೌಲ್ಯಗಳು ಅಂತ ಕರಿತೀವಿ. ಯಂಗ್ ಮತ್ತು ಮ್ಯಾಕ್ ಅಂತಕ್ಕಂಥ ಸಮಾಜ ಶಾಸ್ತ್ರಜ್ಞ ಈ ಒಂದು ವ್ಯಾಖ್ಯಾನವನ್ನು ಹೇಳಿದ್ದಾನೆ. ನಾವು ವ್ಯಕ್ತಿ ಸ್ವಯಂಪ್ರೇರಿತವಾಗಿ ನಾವು ಯಾವುದು ಸರಿ, ಯಾವುದು ಒಳ್ಳೆಯದು, ಯಾವುದು ಯುಕ್ತವಾದದ್ದು, ಯಾವುದು ಯುಕ್ತ ಅಲ್ಲ ಅಂತೇಳಿ ಅಳೆದು ನಿರ್ಧರಿಸುವ ಮಾನದಂಡಗಳನ್ನು ಸಾಮಾಜಿಕ ಮೌಲ್ಯಗಳು ಅಂತೇಳಿ ತಿಳ್ಕೋಬೇಕು. ಈ ಸಾಮಾಜಿಕ ಮೌಲ್ಯಗಳನ್ನು ಹೇಳ್ಕೊಡ್ತಕ್ಕಂಥದ್ದು ಅಂದರೆ ಕುಟುಂಬ. ಹಾಗೆಯೇ ಬೌದ್ಧಿಕ ಬೆಳವಣಿಗೆ, ಇಂಟಲೆಕ್ಚುಯಲ್ ಡೆವಲಪ್ಮೆಂಟ್. ಇಂಟಲೆಕ್ಚುಯಲ್ ಅಂದರೆ ಬುದ್ಧಿ. ಕೆಲವರು ಮಕ್ಕಳಿಗೆ ಬೈತಾರೆ, ನಿನಗೆ ಬುದ್ಧಿ ಇಲ್ಲ ಅಂತೇಳಿ ಕೆಲವರು ಬೈದಿರೋದನ್ನು ನೀವು ನೋಡ್ಬೋದು. ಅಥವಾ ತಂದೆ ತಾಯಿಗಳು ನಮಗೂ ಕೂಡ ನಮ್ಮ ಕುಟುಂಬಗಳಲ್ಲಿ ಬೈದಿರ್ಬೋದು, ನಿನಗೆ ಬುದ್ಧಿ ಸರಿಯಾಗಿಲ್ಲ ಅಂತೇಳಿ. ಅಂದರೆ ಯಾಕೆ ಅಂತಂದರೆ ನಾವು ಏನೋ ಒಂದು ತಪ್ಪನ್ನು ಮಾಡಿದಾಗ ತಂದೆ ಅಥವಾ ತಾಯಿ ನಮ್ಮನ್ನು ತಿದ್ದದಕ್ಕೆ ಬಳಸಿರತಕ್ಕಂಥ ಶಬ್ದ ಅದು. ಬೌದ್ಧಿಕ ಬೆಳವಣಿಗೆ ಅಂದರೆ ನೀನು ಬುದ್ಧಿವಂತನಾಗು, ನೀನು ಸಮಾಜದಲ್ಲಿರ್ತಕ್ಕಂಥ ಅಥವಾ ಅನೇಕ ವಿಷಯಗಳನ್ನು ನೀನು ಕಲ್ತ್ಕೋಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ, ಅಪೇಕ್ಷೆಯಿಂದ ತಂದೆ ತಾಯಿಗಳು ಕುಟುಂಬದಲ್ಲಿ ಮಕ್ಕಳಿಗೆ ಆ ರೀತಿ ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಾವು ಕೇಳ್ಬೋದು. ಅಲ್ಲಿ ಬೌದ್ಧಿಕ ಬೆಳವಣಿಗೆ ಅಂತಂದರೆ ಶಾರೀರಿಕವಾಗಿ ದೇಹ, ಕೈ ಕಾಲುಗಳು, ಶರೀರ ಚೆನ್ನಾಗಿ ಬೆಳೀತಕ್ಕಂಥ ಒಂದು ಸ್ಥಿತಿ, ಮಾನಸಿಕ ನೈತಿಕ ಅದರ ಬೆಳವಣಿಗೆ ಜೊತೆಗೆ ಬೌದ್ಧಿಕ ಬೆಳವಣಿಗೆ ಆಗಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದು, ಬೌದ್ಧಿಕ ಬೆಳವಣಿಗೆ. ಇವತ್ತು ನಾವು ಶಿಕ್ಷಣಕ್ಕೆ ಎಷ್ಟು ಅವಕಾಶಗಳನ್ನು, ಆದ್ಯತೆಗಳನ್ನು ಕೊಟ್ಟರೂ ಸಾಲದು. ಯಾಕಂದರೆ ಶಿಕ್ಷಣ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಮಾನವನ ಅಭಿವೃದ್ಧಿಯ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಅಸ್ತ್ರ. ಯಾಕೆಂದರೆ ಶಿಕ್ಷಣ ಇಲ್ಲದೇ ಇದ್ದರೆ ನಾವು ಅಭಿವೃದ್ಧಿಯ ನೆಲೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ನಾವು ಪಡ್ಕೊಂಡಿದ್ದೀವಿ ಅಂದರೆ ನಾವು ಬೌದ್ಧಿಕ ಬೆಳವಣಿಗೆ ಆಗಿದ್ದೀವಿ ಅಂತ, ನಾವೆಲ್ಲ ಇಂಟೆಲೆಕ್ಚುಯಲ್ ಪರ್ಸನ್ಸ್ ಆಗಿದ್ದೀವಿ ಅಂತ, ಬುದ್ಧಿವಂತರಾಗಿದ್ದೀವಿ ಅಂತ ಅರ್ಥ. ಆ ಬುದ್ಧಿ ನಾವು ಕ್ಷಯಿಸಬಾರ್ದು, ಯಾವತ್ತು ಕೂಡ ಬುದ್ಧಿ ಕ್ಷಯಿಸಬಾರ್ದು, ಕಡಿಮೆ ಆಗಬಾರ್ದು. ಆ ಬುದ್ಧಿ ಯಾವತ್ತೂ ಕೂಡ ಏರುಗತಿಯಲ್ಲಿರಬೇಕು. ಆ ಏರುಗತಿಯನ್ನು ಮಾಡ್ತಕ್ಕಂಥದ್ದು ಅಂದರೆ ಮಕ್ಕಳಿಗೆ ತಂದೆ ತಾಯಿಗಳು ಎಲ್ಲಿ ಮಾಡ್ತಾರೆ, ಕುಟುಂಬದ ಒಳಗಡೆ ಮಾಡ್ತಾರೆ. ಅದು ನಿಧಾನ ಆಗಿರ್ಬೋದು, ಕೆಲವು ಮಕ್ಕಳ ಒಂದು ಪ್ರಗತಿ ಶಾರೀರಿಕ ಬೆಳವಣಿಗೆ ಆಗಿರ್ಬೋದು, ಆದರೆ ಬೌದ್ಧಿಕ ಬೆಳವಣಿಗೆ ಆಗಿರಲ್ಲ. ಅಂಥ ಮಕ್ಕಳನ್ನು ಕೂಡ ತಂದೆ ತಾಯಿಗಳು, ಯಾವುದೇ ಮಕ್ಕಳನ್ನು ಕೂಡ ಅವರು ಏನು ಮಾಡೋದಿಲ್ಲ, ಇದು ಸರಿಯಿಲ್ಲ ಅಂತೇಳಿ ತೀರ್ಮಾನಕ್ಕೆ ಬರಲ್ಲ. ಅದಕ್ಕೆ ಒಂದು ಜನಪ್ರಿಯ ಗಾದೆ ಇದೆ, ಎತ್ತವ್ರಿಗೆ ಯಜ್ಞ ಮುದ್ದು, ಕುಡಿದವ್ರಿಗೆ ಕೋಣ ಮುದ್ದು ಅಂತೇಳಿ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ. ಅಂದರೆ ಎತ್ತವಳು ತಂದೆ ಅಥವಾ ತಾಯಿ ಬಹಳ ಮಗುವಿಗೆ ಯಾವುದೇ ಕಾಯಿಲೆ ಬರಲಿ ಅಥವಾ ಮಗು ಅಂಗವಿಕಲ ಆಗಿರಲಿ ಅದಕ್ಕೆ ಬಹಳ ಮುದ್ದು, ಪ್ರೀತಿ, ವಿಶ್ವಾಸ. ಮತ್ತು ಮದುವೆ ಆದಾಗ ಕೂಡ ಗಂಡ ಹೆಂಡತಿ, ಅವರು ಹೆಂಡತಿ ಏನೇ ಆಗಿರ್ಬೋದು, ಗಂಡ ಏನೇ ಆಗಿರ್ಬೋದು, ಅವ್ರಿಗೂ ಕೂಡ ಅವರಿಬ್ಬರ ನಡುವೆ ಭಾಳ ವಿಶ್ವಾಸ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ವ್ಯಕ್ತಿತ್ವದಲ್ಲಿ ನಾವು ಕಾಣ್ತೀವಿ. ಈ ವ್ಯಕ್ತಿತ್ವವನ್ನು ಉದ್ದೀಪನಗೊಳಿಸ್ತಕ್ಕಂಥದ್ದು, ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು, ವಿಕಾಸಗೊಳಿಸ್ತಕ್ಕಂಥದ್ದು ಅಂದರೆ ಕುಟುಂಬ. ಯಾವುದೇ ಒಂದು ಮಗುವನ್ನು ಸಾಮಾಜಿಕ ಜೀವನಕ್ಕೆ, ಸಮಾಜ ಜೀವನಕ್ಕೆ ಅಣಿಗೊಳಿಸುವ ಹೊಣೆ, ಕರ್ತವ್ಯ, ಜವಾಬ್ದಾರಿ ಕುಟುಂಬದ್ದು. ಅದರಿಂದ ಕುಟುಂಬವು ಮಗುವಿಗೆ ಸಾಮಾಜೀಕರಣದ ದೀಕ್ಷೆಯನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತದೆ. ಸಾಮಾಜೀಕರಣದ ದೀಕ್ಷೆ, ಸಾಮಾಜೀಕರಣ ಹೇಳ್ಕೊಡ್ತದೆ. ನಾನಾಗಲೇ ಕಳೆದ ತರಗತಿಯಲ್ಲಿ ನಿಮಗೆ ತಿಳಿಸಿದೆ, ಸಾಮಾಜೀಕರಣ ಅಂದರೆ ಪ್ರಮುಖ ಸಮಾಜಶಾಸ್ತ್ರಜ್ಞನಾಗಿರ್ತಕ್ಕಂಥ ಯಾರಿ ಎಂ ಜಾನ್ಸನ್ರವರು ಸಾಮಾಜೀಕರಣ ಅಂದರೆ ಏನು, ಸೋಷಲೈಸೇಷನ್ ಅಂದರೆ ಏನು, ಜೈವಿಕವಾಗಿರುವ ಶಿಶುವು ಸಾಮಾಜಿಕ ವ್ಯಕ್ತಿಯಾಗಿ ರೂಪಾಂತರಗೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಏನಂತ ಕರೆದಿದ್ದಾರೆ, ಸಾಮಾಜೀಕರಣ. ಯಾಕೆಂದರೆ ಸಾಮಾಜೀಕರಣ ವ್ಯಕ್ತಿಯ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಇರ್ತದೆ. ಯಾಕಂದರೆ ಈ ನಡೆಯುವವನು ಎಡವುವುದು ತಪ್ಪಲ್ಲ ಅಂತೇಳಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದಲ್ಲ ಒಂದು ಕಡೆ ಕಾಲು ಜಾರ್ತೀವಿ ಅಥವಾ ಎಡವ್ತೀವಿ, ಬೀಳ್ತೀವಿ, ಎದ್ದೇಳ್ತೀವಿ, ಮತ್ತೆ ನಮಗೆ ಜಾಗರೂಕರಾಗ್ತೀವಿ, ಓ ಇದು ಈ ರೀತಿ ನಡ್ಕೊಂಡು ಹೋಗೋದಲ್ಲ, ಎಡವ್ತೀವಿ, ನಾವು ಹುಷಾರಾಗಿರಬೇಕು ಅನ್ನೋ ರೀತಿಯಲ್ಲಿ ಮಗುವಿಗೆ ಮನೆಯಲ್ಲಿ ಸಾಮಾಜೀಕರಣವನ್ನು ತಂದೆ ತಾಯಿಗಳು ಹೇಳ್ಕೊಡ್ತಾರೆ. ಈ ರೀತಿ ಇರಬೇಕು, ಊಟ ಮಾಡೋದೀಗೆ, ನೀರು ಕುಡಿಯೋದಿಂಗೆ, ನಡೆದಾಡೋದಿಂಗೆ, ಬರೆಯೋದಿಂಗೆ, ಅಥವಾ ಬಟ್ಟೆಗಳನ್ನು ಧರಿಸೋದು ಹೀಗೆ ಅಂತ ಎಲ್ಲವನ್ನು ಕೂಡ. ಅದಕ್ಕೆ ನಾನಾಗಲೇ ಹೇಳಿದೆ, ನಮಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಔಪಚಾರಿಕವಾಗಿ, ಅನೌಪಚಾರಿಕವಾಗಿ ಕುಟುಂಬ ಎಲ್ಲವನ್ನು ಕೂಡ ತಂದೆ ತಾಯಿ ಎಲ್ಲವನ್ನು ಅಂತಂದರೆ ಈ ತಂದೆ ತಾಯಿಗಳು ಏನು ಸರ್ವಜ್ಞರಲ್ಲ, ಎಲ್ಲವನ್ನು ಅಂದರೆ ಅವ್ರಿಗೆ ಏನು ಗೊತ್ತಿದೆ ಅದೆಲ್ಲವನ್ನು ಕೂಡ ತಂದೆ ತಾಯಿಗಳು ಕಲಿಸ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಒತ್ತಾರೆ. ಅದರಿಂದ ಈ ನಾಲ್ಕನೇ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ನಾಲ್ಕನೇ ಅಂಶ ವ್ಯಕ್ತಿತ್ವದ ಬೆಳವಣಿಗೆಯ ಮೇಲೆ ಆರಂಭಿಕ ಪ್ರಭಾವ. ಯಾಕಂದರೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ಈಗ ನಾವೇನಾದರೂ ಮಕ್ಕಳನ್ನು ಸರಿಯಾದ ದಾರಿಗೆ ಕೊಂಡೊಯ್ದಿದ್ರೆ ಅದು ಭಾಳ ಕೆಟ್ಟದಾಗ್ಬಿಡ್ತೈತೆ. ಅದಕ್ಕೇ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನಾವು ಶಿಶುವಿನಲ್ಲಿ ಏನಿದೆ ಅದನ್ನು ಕಲಿಸಿ, ಅದನ್ನು ಒಳ್ಳೆಯದನ್ನು ಕಲಿಸಿ ಸಮಾಜಕ್ಕೆ ಅಣಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ಹೇಳಿರ್ತಕ್ಕಂಥ ಮಾತು ಸತ್ಯ, ಕುಟುಂಬ ಮಗುವಿಗೆ ಸಾಮಾಜೀಕರಣದ ದೀಕ್ಷೆಯನ್ನು ತೋರಿಸ್ತದೆ ಅಂತ. ಇನ್ನು ಮೆಕೆಯವರ್ ಮತ್ತು ಪೇಜ್ ಹೇಳಿರೋ ಪ್ರಕಾರ ಐದನೇ ಕುಟುಂಬದ ವಿಶಿಷ್ಟ ಗುಣಲಕ್ಷಣ ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ. ಏನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ ಅಂದರೆ, ಸಮಾಜವೆಂಬುದು ದೊಡ್ಡ ಒಂದು ಸಮುದ್ರ ಇದ್ದಾಗೆ, ಸಮಾಜವು ಒಂದು ದೊಡ್ಡ ಸಮುದ್ರ ಇದ್ದಾಗೆ ಈ ಸಮುದ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಜನಗಳೆಲ್ಲ, ಒಂದು ವ್ಯವಸ್ಥಿತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಸಾಮಾಜಿಕ ವ್ಯವಸ್ಥೆನಲ್ಲಿ ಏನಾದರೂ ಒಂದು ಚೂರು ತೊಂದರೆ ಆದರೆ, ಏನಾದರೂ ಒಂದಿಷ್ಟು ಕಳಂಕ ಬಂದರೆ ನಾವು ಯಾರೂ ಕೂಡ ಬದುಕೋದಕ್ಕೆ ಆಗಲ್ಲ. ಅದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಭಾಳ ಚೆನ್ನಾಗಿರಬೇಕು. ಈ ಒಂದು ಕುಟುಂಬದಲ್ಲಿ ನಾವು ಏನು ಒಳ್ಳೆಯದನ್ನು ಕಲಿಸ್ತೀವಿ ಮಕ್ಕಳಿಗೆ, ಅವು ಮುಂದೆ ದೊಡ್ಡವರಾಗಿ ತಮ್ಮ ನಡವಳಿಕೆಗಳಲ್ಲಿ ವರ್ತನೆಗಳಲ್ಲಿ ಅಂತಹ ಒಳ್ಳೆಯ ಅಂಶಗಳನ್ನು ಅವ್ರೇನು ಮಾಡ್ತಾರೆ, ಬಿತ್ತರಿಸ್ಕೊಂತಾರೆ ಮತ್ತು ಕಲ್ತ್ಕೊಳ್ತಾರೆ ಮತ್ತು ಹಾಗೇ ಆಚರಣೆಗೆ ತರ್ತಾರೆ. ಅದರಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಸ್ಥಾನ ಎಂಥ ಸ್ಥಾನ ಇದೆ ಅಂದರೆ ಕೇಂದ್ರ ಸ್ಥಾನ, ಸೆಂಟ್ರ್ ಪಾಯಿಂಟ್ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಕ್ಕೆ ಅಗ್ರಗಣ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದೆ. ಕುಟುಂಬ ಸಾಮಾಜಿಕ ಜೀವನದ ಆಧಾರ ಕೇಂದ್ರ. ಯಾಕೆಂದರೆ ಈ ಸಾಮಾಜಿಕ ಸಂಘಟನೆ ಏನಿದೆ, ಶಿಕ್ಷಣ ಇರ್ಬೋದು, ಸಂಘಟನೆ ಇರ್ಬೋದು, ಹೋರಾಟ ಇರ್ಬೋದು, ಅಥವಾ ನಮ್ಮ ಎಲ್ಲ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದ್ರೆ ಕಷ್ಟ ಸುಖಗಳು ಭಾವನೆಗಳು ಇರ್ಬೋದು, ಆ ಎಲ್ಲಕ್ಕೂ ಕೂಡ ಸಾಮಾಜಿಕ ಸಂಘಟನೆಗಳಿಗೆ ಕುಟುಂಬ ಕೇಂದ್ರ ಬಿಂದುವಿನಂತೆ. ಎಲ್ಲ ನಮ್ಮ ಸಮಾಜದ ಅಗ್ರಗಣ್ಯರು, ಸಮಾಜ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಅನೇಕ ಸಾಹಿತಿಗಳು, ಬುದ್ಧಿಜೀವಿಗಳು, ಸಮಾಜ ವಿಜ್ಞಾನಿಗಳು, ಭೌತ ವಿಜ್ಞಾನಿಗಳು, ಅನೇಕ ಆವಿಷ್ಕಾರಗಳನ್ನು ಸಮಾಜದ ಒಳಿತಿಗಾಗಿ ಮಾಡಿದಂಥವ್ರನ್ನೆಲ್ಲ ನೋಡಿದರೆ ಅವರ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉದಾಹರಣೆಗಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಹೆಸರನ್ನು ನೀವು ಕೇಳಿರ್ಬೋದು. ಸಮಾಜಶಾಸ್ತ್ರದ ಒಂದು ಅಗ್ರಗಣ್ಯನಾಗಿರ್ತಕ್ಕಂಥ ಆಗಸ್ಟ್ ಕಾಮ್ಟೆ ನಂತರ ಬಂದಂಥ ಬಹಳ ಅದ್ವಿತೀಯವಾಗಿರ್ತಕ್ಕಂಥ ಸಮಾಜಶಾಸ್ತ್ರದ ಸಂಸ್ಥಾಪಕ. ಅವ್ರಿಗೆ ಪ್ರಾರಂಭದಲ್ಲಿ ಶಿಶುವಿನ ಕಾಲದಿಂದಲೂ ಕೂಡ ಹರ್ಬರ್ಟ್ ಸ್ಪೆನ್ಸರ್ ಅವ್ರಿಗೆ ರೋಗ ಪೀಡಿತನಾಗಿರ್ತಕ್ಕಂಥ ವ್ಯಕ್ತಿ, ಚಿಕ್ಕಪ್ಪನ ಮನೆಯಲ್ಲಿ ಇದ್ಕೊಂಡು ಆತ ಅಕ್ಷರಾಭ್ಯಾಸವನ್ನು ಮಾಡಿ ಸಮಾಜಶಾಸ್ತ್ರದಲ್ಲಿ ವಿಕಾಸ ಸಿದ್ಧಾಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಗಳನ್ನು ಮಾಡಿ ಸಮಾಜಶಾಸ್ತ್ರದ ಬೆಳವಣಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಉದಾಹರಣೆಯನ್ನಾಗಿ ತೆಗೆದುಕೊಳ್ಬೋದು. ಹರ್ಬರ್ಟ್ ಸ್ಪೆನ್ಸರ್ ತನ್ನ ಚಿಕ್ಕಪ್ಪನಿಂದ, ಚಿಕ್ಕಪ್ಪನ ಮನೆಯಲ್ಲಿ ಆ ಕುಟುಂಬದಲ್ಲಿ ಇದ್ದುಕೊಂಡು ಅವನು ಅಕ್ಷರಾಭ್ಯಾಸ ಮಾಡಿ ಹೆಚ್ಚು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಹರ್ಬರ್ಟ್ ಸ್ಪೆನ್ಸರ್ ಅವರಿಗೆ ಸಲ್ಲುತ್ತದೆ. ಅಂದರೆ ಇದು ಯಾಕೆ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡೆ ಅಂತಂದರೆ, ಕುಟುಂಬದ ಪಾತ್ರ ಹೆಂಗೆ, ಯಾವ ರೀತಿ ಅದು ಕೇಂದ್ರ ಸ್ಥಾನದಲ್ಲಿ ಇದೆ ಅನ್ನೋದಕ್ಕೆ ತಿಳಿಸೋದಕ್ಕೆ ಸ್ಪೆನ್ಸರ್ ಅವರನ್ನು ಉದಾಹರಣೆಯನ್ನು ತೆಗೆದುಕೊಂಡೆ. ಮತ್ತು ಕುಟುಂಬದಲ್ಲಾಗ್ತಕ್ಕಂಥ ಏರುಪೇರುಗಳು, ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕ ಸಮೂಹ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ, ಪತಿ ಪತ್ನಿಯರ ವಿರಸ ಅಥವಾ ಡೈವರ್ಸ್. ಇದು ಏನು, ಸಾಮಾನ್ಯವಾಗಿ ಗಾದೆಯಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತ ಇದೆ. ಅಷ್ಟೊತ್ತಿಗೆ ಜಗಳ ಮುಗಿದೋದ್ರೆ ಮಕ್ಕಳ ಮೇಲೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ. ಆದರೆ ಇವತ್ತು ಈಗೋಯಿಸಮ್, ಅಹಂ, ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಂದೆ ತಾಯಿಯರು ಯಾವುದೇ ಒಂದು ವಿಚಾರವನ್ನು ಅವರು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡರೆ ಮಕ್ಕಳ ಬೆಳವಣಿಗೆಯ ಮೇಲೆ ಹಾನಿಯಾಗುತ್ತದೆ ಎನ್ನುವ ಅಂಶವನ್ನು ಮರಿಬಾರ್ದು. ಯಾಕಂದರೆ ಮಕ್ಕಳ ಬೆಳವಣಿಗೆ, ಮಕ್ಕಳ ಮನಸ್ಸು, ಬುದ್ಧಿ ಬಾಳೆ ಎಲೆ ಇದ್ದಾಗೆ, ಆ ಬಾಳೆ ಎಲೆ ಜೋರಾಗಿ ಗಾಳಿ ಬೀಸಿದ್ರೆ ಬಾಳೆ ಎಲೆ ಒಡೆದೋಗ್ಬೋದು, ಅಥವಾ ಮುಳ್ಳು ತಾಗಿರೂ ಕೂಡ, ಸೂಕ್ಷ್ಮವಾದ ಮುಳ್ಳು ತಾಗಿರೂ ಕೂಡ ಬಾಳೆ ಎಲೆ ಒಡೆದೋಗ್ಬೋದು. ಅದರಿಂದ ಕುಟುಂಬದಲ್ಲಿ ಮಕ್ಕಳ ಮನಸ್ಸು ಬಹಳ ಒಂದು ಮುಖ್ಯವಾಗಿರತಕ್ಕಂಥದ್ದು. ಅದರಿಂದ ತಂದೆ ತಾಯಿಗಳು ಯಾವುದೇ ಅಹಂ ಇಲ್ಲದೆ ಮಕ್ಕಳ ಬೆಳವಣಿಗೆ ಕಡೆ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂದರೆ ಇಂದಿನ ಶಿಶು ಮುಂದಿನ ಯುವಕನಾಗಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸದಲ್ಲಿ, ಸೈನಿಕನಾಗಿ ದೇಶವನ್ನು ಕಾಯ್ತಕ್ಕಂಥ ಕೆಲಸವನ್ನು, ಅಥವಾ ಒಬ್ಬ ವಿಜ್ಞಾನಿಯಾಗಿ ಅನೇಕ ಸಂಶೋಧನೆಗಳನ್ನು ನಡೆಸಿ ಭಾರತದ ಉಜ್ವಲ ಭವಿಷ್ಯವನ್ನು ಆ ಮಗು ಮಾಡಬಹುದು. ಅದರಿಂದ ಯಾವುದೇ ಕಾರಣಕ್ಕೆ ತಂದೆ ತಾಯಿಗಳು ಅಂಥ ವಿರಸದ ಸಮಸ್ಯೆಯನ್ನು ಮಗುವಿನ ಮುಂದೆ ತರಬಾರ್ದು ಅನ್ನೋದನ್ನು ಕುಟುಂಬದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನ ಅನ್ನೋದರಲ್ಲಿ ಹೇಳಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ. ಇತರ ಘಟಕಗಳು ಏನಿದ್ದಾವೆ, ಸಂಘ ಸಂಸ್ಥೆ ಸಮುದಾಯಗಳು ಅನೇಕ ಸಂಘಟನೆಗಳು, ಇವೆಲ್ಲಕ್ಕೂ ಕಾರಣ ಕುಟುಂಬ. ಯಾವುದೇ ಸಂಘ ಸಂಸ್ಥೆಗಳ ಅಭಿವೃದ್ಧಿ ಆಗ್ಬೋದು ಅಥವಾ ಒಂದು ಆರ್ಥಿಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಲೈಂಗಿಕ ಮಾನಸಿಕ ಶಾರೀರಿಕ ಬೌದ್ಧಿಕ ಎಲ್ಲ ಅಂಶಗಳನ್ನು ವಸ್ತುನಿಷ್ಠವಾಗಿ ವಾಸ್ತವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕುಟುಂಬ. ಏಕೆಂದರೆ ಕುಟುಂಬನೂ ಕೂಡ ಅನೇಕ ಕಾಲಘಟ್ಟಗಳಲ್ಲಿ ಬದಲಾವಣೆ ಹೊಂದ್ಬೋದು, ಅದರ ಗಾತ್ರದಲ್ಲಿ ಬದಲಾವಣೆ ಹೊಂದ್ಬೋದು, ಸದಸ್ಯರ ವರ್ತನೆಗಳಲ್ಲಿ ಬದಲಾವಣೆ ಹೊಂದ್ಬೋದು, ಎಲ್ಲೇ ಇದ್ದರೂ ಕೂಡ ಅದು ಕುಟುಂಬ ಕೇಂದ್ರ ಸ್ಥಾನವನ್ನು ಹೊಂದಿರುತ್ತದೆ ಅನ್ನೋದು ಮಾತ್ರ ಮರೆಯುವಂತಿಲ್ಲ. ಆನಂತರ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ಅಂಶ ಅಂದರೆ ಸದಸ್ಯರ ಹೊಣೆಗಾರಿಕೆ. ಸದಸ್ಯರ ಹೊಣೆಗಾರಿಕೆ ಏನು, ರೆಸ್ಪಾನ್ಸಿಬಿಲಿಟಿ ಆಫ್ ಫ್ಯಾಮಿಲಿ ಮೆಂಬರ್ಸ್. ಪ್ರತಿಯೊಬ್ಬರಿಗೂ ಕೂಡ ಕುಟುಂಬದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬಹಳ ಗುರುತರವಾಗಿರತಕ್ಕಂಥ ಹೊಣೆಗಾರಿಕೆ ಇರುತ್ತದೆ. ನಾವು ಹೊಣೆಗಾರಿಕೆಯಿಂದ ಯಾವತ್ತೂ ಕೂಡ ಹೊರಗಡೆ ಬರಬಾರ್ದು, ಹೊಣೆಗಾರಿಕೆ ಇಲ್ಲದವರಾಗೇ ಇರಬಾರ್ದು. ಹೊಣೆಗಾರಿಕೆ ಅಂದರೆ ಏನಪ್ಪ ಅಂದರೆ ಜವಾಬ್ದಾರಿ, ಸದಸ್ಯರುಗಳ ಜವಾಬ್ದಾರಿ. ಈಗ ನಮ್ಮಗಳ ಜವಾಬ್ದಾರಿ ಏನು ಅನ್ನೋದನ್ನು ಅರಿಬೇಕು, ವಿದ್ಯಾರ್ಥಿಗಳ ಜವಾಬ್ದಾರಿ ಏನು, ಅಧ್ಯಯನವನ್ನು ಮಾಡಬೇಕು, ಅಧ್ಯಯನವನ್ನು ಸರಿಯಾಗಿ ಮಾಡ್ತಾ ಇದ್ದೀವ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಸ್ವಯಂ ಪ್ರೇರಿತರಾಗಿ ಪ್ರಶ್ನೆಯನ್ನು ಮಾಡ್ಕೊಂಡ್ರೆ ನಮ್ಮ ಹೊಣೆಗಾರಿಕೆಯಿಂದ ನಾವು ಹಿಂದೆ ಸರಿದಿದ್ದೀವ ಅಥವಾ ಯಾಕೆ ಹಿಂಗಾಗಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಕುಟುಂಬದ ಸದಸ್ಯರುಗಳು ಹೆಚ್ಚು ಹೊಣೆಗಾರಿಕೆಗಳಿಂದ ಇರಬೇಕಾಗ್ತದೆ. ಕುಟುಂಬದ ದೈನಂದಿನ ವ್ಯವಹಾರಗಳಲ್ಲಿ ಮಾತ್ರವಲ್ಲದೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಅದು ಅಪಾಯ ಇರ್ಬೋದು, ಬಿಕ್ಕಟ್ಟಿರ್ಬೋದು, ದುರಂತ ಇರ್ಬೋದು, ಎಂಥ ಸಮಯದಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಕುಟುಂಬದ ಒಳಗಡೆ ಇದ್ದಾಗ ನಮಗೆ ಧೈರ್ಯ ಇರ್ತದೆ. ಯಾಕೆಂದರೆ ನಮ್ಮೊಟ್ಟಿಗೆ ಕುಟುಂಬ ಇರುತ್ತೆ, ಆ ಕುಟುಂಬ ನಮ್ಮನ್ನೆಲ್ಲನೂ ಕೂಡ ನಾವು ಜವಾಬ್ದಾರಿಯನ್ನಾಗಿ ಬದುಕ್ತಾ ಇದ್ದೀವಿ. ನಾವೆಲ್ಲ ಒಂದೇ ಮನೆತನಕ್ಕೆ ಸೇರಿದವರು, ನಾವೆಲ್ಲ ಒಂದೇ ವಂಶದವರು ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಟ್ಟೊಟ್ಟಿಗೆ ಇರಬೇಕಾದ್ರೆ ನಮಗೆ ಯಾವುದೇ ದುರಂತ ಅಪಾಯ ಇಂಥವೆಲ್ಲ ಬಂದಾಗ ನಾವು ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಆಮೇಲೆ ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡಿದರೆ ಯಾವತ್ತೂ ಕೂಡ ಕುಟುಂಬದಲ್ಲಿ ನಮಗೆ ತೊಂದರೆ ವ್ಯಾಜ್ಯಗಳು ಇವೆಲ್ಲ ಬರೋದೇ ಇಲ್ಲ. ಯಾವಾಗ ನಾವು ಕರ್ತವ್ಯಗಳಿಂದ ವಿಮುಖರಾಗ್ತೀವಿ, ನಮ್ಮ ಕರ್ತವ್ಯಗಳನ್ನು ಕುಟುಂಬದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ, ಬೇಜವಾಬ್ದಾರಿಯಾಗಿ ನಾವು ವರ್ತನೆ ಮಾಡ್ತೇವೆ, ಆಗ ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅದು ಅವಿಭಕ್ತ ಕುಟುಂಬ ಇರ್ಬೋದು ಅಥವಾ ವಿಭಕ್ತ ಕುಟುಂಬ ಆದರೆ ವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇರ್ತದೆ. ತಂದೆ ತಾಯಿ ಅಥವಾ ಎರಡು ಮಕ್ಕಳು ನಾಲ್ಕು ಜನನೇ ಇರ್ಬೋದು, ತಂದೆ ಮಾತನ್ನು ತಾಯಿ ಕೇಳದೇ ಇದ್ದಾಗ, ತಾಯಿ ಮಾತನ್ನು ಮಗಳು ಕೇಳದೇ ಇದ್ದಾಗ, ತಂದೆ ಮಾತನ್ನು ಮಗ ಕೇಳದೇ ಇದ್ದಾಗ ನಮ್ಮ ಕುಟುಂಬಗಳಲ್ಲಿ ಈ ಒಂದು ರೀತಿಯಾಗಿರ್ತಕ್ಕಂಥ ಬಿಕ್ಕಟ್ಟು ಉಂಟಾಗ್ತದೆ. ಅಂಥ ಸ್ಥಿತಿ ಉದ್ಭವ ಆದರೆ ಕುಟುಂಬಕ್ಕೆ ಭವಿಷ್ಯ ಇಲ್ಲ, ಆ ಕುಟುಂಬ ಏನಾಗ್ತದೆ, ಡಿವೈಡ್ ಆಗ್ತದೆ, ಒಡೆದೋಗ್ತದೆ. ಬೇರೆ ಬೇರೆ ಕುಟುಂಬ, ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳೊಂದು ಕಡೆ ಹೋಗ್ಬೇಕಾಗ್ತದೆ. ಅದರಿಂದ ಅದಾಗಬಾರ್ದು ಅಂತಂದರೆ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಜನರು ತಮ್ಮ ದೇಶಕ್ಕಾಗಿ ಕೆಲಸ ಮಾಡ್ಬೋದು, ಹೋರಾಟ ಮಾಡ್ಬೋದು, ಪ್ರಾಣ ಬಿಡ್ಬೋದು, ಆದರೆ ಅವರು ತಮ್ಮ ಕುಟುಂಬಗಳಿಗಾಗಿ ಜೀವನ ಪರ್ಯಂತ ಹೋರಾಟ ಮಾಡ್ತಕ್ಕಂಥ ಪರಿಶ್ರಮ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಒಂದು ಮಾತನ್ನು ಮೆಕೇವರ್ ಮತ್ತು ಪೇಜ್ ಮತ್ತೊಂದು ಕಡೆ ಹೇಳಿರ್ತಕ್ಕಂಥದ್ದನ್ನು ಇಲ್ಲಿ ನೀವು ನೆನಪಿಟ್ಕೋಬೇಕು. ಮೆಕೇವರ್ ಪೇಜ್ರವರ ಪ್ರಕಾರ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಜನರು ತಮ್ಮ ದೇಶಕ್ಕಾಗಿ ಕೆಲಸ ಮಾಡ್ಬೋದು, ಹೋರಾಟ ಮಾಡ್ಬೋದು, ಹೋರಾಟದ ಸಮಯದಲ್ಲಿ ಪ್ರಾಣ ಬಿಡ್ಬೋದು, ಆದರೆ ಅವರು ಏನಕ್ಕೆ ಮಾಡಿದ್ದಾರೆ ಅಂದರೆ ತಮ್ಮ ಕುಟುಂಬಗಳಿಗಾಗಿ ಜೀವನ ಪರ್ಯಂತ ಹೋರಾಟ ಮಾಡ್ತಕ್ಕಂಥದ್ದು, ಪರಿಶ್ರಮ ಮಾಡ್ತಕ್ಕಂಥದ್ದು ಏನಕ್ಕಪ್ಪ ಅಂದರೆ ಕುಟುಂಬಕ್ಕಾಗಿ. ಕೆಲವು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥ ಜನ ತಮ್ಮ ತಂದೆ ತಾಯಿಗಳನ್ನು ಅಥವಾ ತಮ್ಮ ಅಣ್ಣ ತಮ್ಮದಿರನ್ನು ಬಂಧು ಬಳಗವನ್ನು ಗ್ರಾಮಗಳಲ್ಲಿ ಬಿಟ್ಟು ನಗರಗಳಲ್ಲಿ ಕೆಲಸವನ್ನು ಮಾಡಿ ಅವರ ಕಷ್ಟ ಸುಖಗಳಿಗೆ, ಅವರ ಆರೋಗ್ಯಕ್ಕೆ, ಅವರ ಜೀವನಕ್ಕೆ, ಊಟ ಉಪಚಾರಗಳಿಗೆ, ವೇಷಭೂಷಣಗಳಿಗೆ ಹಣವನ್ನು ಕಳಿಸ್ತಕ್ಕಂಥದ್ದು, ಮತ್ತು ದಿನವೂ ಕೂಡ ಫೋನ್ ಮೂಲಕ ಅಥವಾ ದೂರವಾಣಿ ಸಂಪರ್ಕದ ಮೂಲಕ ಅವರ ಆರೋಗ್ಯ ಕ್ಷೇಮ ಸಮಾಚಾರವನ್ನು ತಿಳ್ಕೊಳ್ತಕ್ಕಂಥದ್ದು. ಸಿಟಿನಲ್ಲೇ ವಾಸ ಇರ್ಬೋದು, ಹಳ್ಳಿನಲ್ಲಿ ಅವರ ತಂದೆ ತಾಯಿಗಳಿರ್ಬೋದು. ಯಾಕಂದರೆ ಎಷ್ಟೋ ತಂದೆ ತಾಯಿಗಳು ನಗರ ಜೀವನಕ್ಕೆ ಹೊಂದಿಕೊಂಡು ಬಂದು ವಾಸ ಮಾಡೋಕ್ಕೆ ಇಷ್ಟಪಡಲ್ಲ, ಅವರು ತಾವು ಹುಟ್ಟಿ ಬೆಳೆದಂಥ ಹಳ್ಳಿಗಳಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಉದ್ಯೋಗಿಗಳಾಗಿರ್ತಕ್ಕಂಥ ಮಕ್ಕಳು ನಗರಗಳಲ್ಲಿ ವಾಸ ಮಾಡ್ತಾ ಇವ್ರ ಮಕ್ಕಳನ್ನು ಸ್ಕೂಲು ಕಾಲೇಜ್ಗಳಿಗೆ ಕಳಿಸ್ಕೊಡ್ತಾ ತಂದೆ ತಾಯಿಗಳನ್ನು ಹಳ್ಳಿಗಳಲ್ಲೇ ಬಿಟ್ಟಿರ್ತಾರೆ, ಅಥವಾ ಅಕ್ಕ ತಂಗಿಯರು ವಿಧವೆಯರಾಗಿರ್ತಕ್ಕಂಥ ಅಕ್ಕ ತಂಗಿಯರನ್ನ ಹಳ್ಳಿಗಳಲ್ಲೇ ಬಿಟ್ಟಿರ್ತಾರೆ. ಅವರು ಇಲ್ಲಿಂದ ಹಣವನ್ನು ಮನಿ ಆರ್ಡರ್ ಮಾಡುವ ಮುಖಾಂತರವ ಅಥವಾ ಎಮ್ ಓ ಮಾಡುವ ಮುಖಾಂತರವ ಅಥವಾ ಕೊರಿಯರ್ ಮಾಡುವ ಮುಖಾಂತರವಾಗಿ ಅಥವಾ ಬ್ಯಾಂಕಿಗೆ ಹಣವನ್ನು ಸಂದಾಯ ಮಾಡುವ ಮುಖಾಂತರವಾಗಿ ಗ್ರಾಮೀಣ ಭಾಗದಲ್ಲೂ ಕೂಡ ಅನೇಕ ಗ್ರಾಮೀಣ ವಾಸಿಗಳು ಬ್ಯಾಂಕ್ ಖಾತೆಗಳನ್ನು ಹೊಂದಿರತಕ್ಕಂಥದ್ದು. ಆ ಕುಟುಂಬ ನಿರ್ವಹಣೆಗಾಗಿ ಬ್ಯಾಂಕ್ಗೆ ಹೋಗಿ ಹಣವನ್ನು ತಮ್ಮ ಅಣ್ಣ ತಮ್ಮ ಕಳಿಸಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಅಥವಾ ತಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳು ಕಳಿಸಿರ್ತಕ್ಕಂಥ ಹಣವನ್ನು ಬ್ಯಾಂಕಿನ ಮೂಲಕ ತೆಗೆದುಕೊಂಡು ತಮ್ಮ ಕಷ್ಟ ಸುಖಗಳಿಗೆ ಆರೋಗ್ಯ ಅಥವಾ ಜೀವನಕ್ಕೆ ಬಳಸ್ಕೊಳ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಇದು ಸದಸ್ಯರ ಹೊಣೆಗಾರಿಕೆಯನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ನಿದರ್ಶನ. ಯಾಕಂದರೆ ಮಕ್ಕಳು ಎಲ್ಲರೂ ಕೂಡ ತಂದೆ ತಾಯಿಗಳನ್ನು ಪಾಲನೆ ಪೋಷಣೆ ಮಾಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಪತ್ರಿಕೆಯಲ್ಲಿ ತಿಪ್ಟೂರು ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ದೃಶ್ಯವನ್ನು ಪತ್ರಿಕೆಯಲ್ಲಿ ನೋಡಿದ್ವು. ಇಬ್ಬರು ಗಂಡು ಮಕ್ಕಳು ತನ್ನ ತಾಯಿಯನ್ನು ಮನೆಯಿಂದ ಹೊರಗಡೆ ಹಾಕಿರ್ತಕ್ಕಂಥದ್ದನ್ನು ದಿನಪತ್ರಿಕೆಯಲ್ಲಿ ನೋಡಿದಾಗ ಈ ನಮ್ಮ ಸದಸ್ಯರ ಹೊಣೆಗಾರಿಕೆ ಎಲ್ಲಿಗೆ ಬಂತು ಅನ್ನೋ ಯೋಚನೆ ಮಾಡತಕ್ಕಂಥ ವಿಚಾರವನ್ನು ನಿಮಗೆ ಬಿಟ್ಟಿರ್ತೇನೆ. ಹಾಗಾಗಿ ಸದಸ್ಯರ ಹೊಣೆಗಾರಿಕೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಆರನೇ ಒಂದು ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಒಂದು. ಇನ್ನು ಏಳನೆಯ ಕುಟುಂಬದ ವಿಶಿಷ್ಟ ಗುಣಲಕ್ಷಣವಾಗಿ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಏನು, ನಮಗೆ ಜೀವನವನ್ನು ಮಾಡಬೇಕಾದ್ರೆ ಸಮಾಜದಲ್ಲಿ ಕುಟುಂಬದಲ್ಲಿ ಜೀವನವನ್ನು ನಡೆಸಬೇಕಾದ್ರೆ ನಾವು ಅನೇಕ ನೀತಿ ನಿಯಮಗಳಿಗೆ ಒಗ್ಗಿಕೊಂಡು ಮತ್ತು ನೀತಿ ನಿಯಮಗಳಿಗೆ ತಲೆಬಾಗಿಕೊಂಡು ಜೀವನವನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಅಂಶವಾಗಿದೆ. ಸರ್ಕಾರ ಆಗಿದ್ದಾಗೆ ಜಾರಿಗೆ ತರತಕ್ಕಂಥ ಅನೇಕ ಕಾಯ್ದೆಗಳು ಕಾನೂನುಗಳು ಕುಟುಂಬಗಳನ್ನು ವಿಶೇಷವಾಗಿ ರಕ್ಷಣೆ ಮಾಡತಕ್ಕಂಥ ಕಾನೂನುಗಳಿದ್ದಾವೆ. ಕುಟುಂಬದ ಸ್ವರೂಪ ಅನೇಕ ಜನಸಂಖ್ಯೆ ಆಧಾರದ ಮೇಲೆ ಗಾತ್ರದ ಆಧಾರದ ಮೇಲೆ ಬದಲಾವಣೆ ಆದರೂ ಕೂಡ ಎಲ್ಲರೂ ಕೂಡ ಎಲ್ಲ ಸಮಾಜಗಳಲ್ಲಿಯೂ ಕೂಡ ವಿಶೇಷ ಕಾಳಜಿ ವಹಿಸಿ ವ್ಯವಸ್ಥಿತವಾಗಿ ತಮ್ಮ ತಮ್ಮ ಕುಟುಂಬವನ್ನು ಆ ಕುಟುಂಬದ ಯಜಮಾನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಕುಟುಂಬಗಳಲ್ಲಿ ನೈತಿಕ ನಿಯಮಗಳು, ಧಾರ್ಮಿಕ ಕ್ರಿಯಾಚರಣೆಗಳು ಮತ್ತು ಆ ವ್ಯಕ್ತಿಗಳು ಹೇಗೆ ಕುಟುಂಬದ ಗಾತ್ರ, ವಿವಾಹದ ನಿಯಮಗಳು, ಕುಟುಂಬದ ಆಸ್ತಿ, ಕುಟುಂಬದ ಒಂದು ಆಸ್ತಿಗಳ ಪರಭಾರೆ, ಕ್ರಯ ಮತ್ತು ವಿಕ್ರಯ, ಕೊಳ್ತಕ್ಕಂಥದ್ದು ಮಾರತಕ್ಕಂಥದ್ದು. ಯಾಕಂದರೆ ಇವತ್ತು ಲ್ಯಾಂಡ್ ರೆಕಾರ್ಡ್ಸಲ್ಲಿ ಕುಟುಂಬದ ಆಸ್ತಿಯನ್ನು ಮಾರಬೇಕಾದ್ರೆ ಅಥವಾ ಕೊಳ್ಳಬೇಕಾದ್ರೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸಹಿಯನ್ನು ಅಂಕಿತವನ್ನು ಹಾಕಬೇಕು. ಯಾಕಪ್ಪ ಅಂತಂದರೆ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ಆ ಆಸ್ತಿ ಏನಾಗಿದೆ, ಸಮಪಾಲನ್ನು ಹೊಂದಿದೆ. ಹೆಣ್ಣು ಮಕ್ಕಳಿಗೂ ಸಹಿತ ಆ ಕುಟುಂಬದಲ್ಲಿ ಇರತಕ್ಕಂಥ ಆಸ್ತಿನಲ್ಲಿ ಭಾಗ ಉಂಟು, ಲಾಭಾಂಶ ಉಂಟು. ಹಾಗಾಗಿ ಇದು ಮತ್ತೆ ಕುಟುಂಬದಿಂದ ಏನು ತಮ್ಮ ಮಕ್ಕಳಿಗೆ ವಿವಾಹವನ್ನು ಮಾಡಿಸಿರ್ತಾರೆ ಅಥವಾ ಮಕ್ಕಳನ್ನು ಬೆಳೆಸಬೇಕಾದ್ರೆ ಮಕ್ಕಳು ಬೇರೆ ರೀತಿಯಾಗಿರ್ತಕ್ಕಂಥ ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಮಗ್ನರಾಗಿರ್ತಾರೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡೋದರಲ್ಲಿ ಮಗ್ನರಾಗಿರ್ತಾರೆ. ಅವ್ರಿಗೆ ತಿಳುವಳಿಕೆಯನ್ನು ಹೇಳ್ತಕ್ಕಂಥ ಕೆಲಸ ಕುಟುಂಬ ಮಾಡ್ತಕ್ಕಂಥದ್ದನ್ನು ನಾವು ಇದರಲ್ಲಿ ಕಾಣ್ತೀವಿ. ಸಾಮಾಜಿಕ ನಿಯಂತ್ರಣದಲ್ಲಿ ಕುಟುಂಬ ಏನು ಮಾಡ್ತದೆ, ತಮ್ಮ ಮಕ್ಕಳಿಗೆ ಯಾವ ರೀತಿ ಷರತ್ತುಗಳನ್ನು ವಿಧಿಸ್ತಕ್ಕಂಥದ್ದು, ಷರತ್ತುಗಳು ಅಂದರೆ ಕಂಡೀಷನ್ಗಳು, ಯಾವ ರೀತಿ ನೀನು ಈ ಥರ ಕೆಲಸವನ್ನು ಮಾಡಬೇಡ, ಈ ನಡತೆಯನ್ನು ಹೊಂದಬೇಡ, ಈ ಕೆಟ್ಟ ಅಭ್ಯಾಸವನ್ನು ದುರಭ್ಯಾಸವನ್ನು ನೀನು ಕಂಟಿನ್ಯೂ ಮಾಡಬೇಡ, ಅದೆಲ್ಲ ತಪ್ಪಾಗ್ತದೆ, ಮುಂದೆ ನಮಗೆ ಕುಟುಂಬಕ್ಕೆ ಯಾರಿಗೂ ಕೂಡ ಗೌರವ ಇರೋದಿಲ್ಲ ಅನ್ನೋ ಮಾತನ್ನು ತಂದೆ ತಾಯಿಗಳು ಅವ್ರಿಗೆ ಹೇಳ್ತಾರೆ, ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹಾಗೆ ಅನೇಕ ಕಡೆ ಮಕ್ಕಳ ಕಲ್ಯಾಣ ಕೇಂದ್ರಗಳು, ಶಿಶುವಿಹಾರ, ಬಾಲವಾಡಿಗಳು, ಹೆರಿಗೆ ಆಸ್ಪತ್ರೆಗಳು, ಕುಟುಂಬದ ನಿವೃತ್ತಿ ವೇತನ, ಕುಟುಂಬ ಕಲ್ಯಾಣ ಕೇಂದ್ರಗಳು, ಕುಟುಂಬದ ಮಾರ್ಗದರ್ಶನಗಳು, ಫ್ಯಾಮಿಲಿ ಕೌನ್ಸಿಲಿಂಗ್ ಗೈಡೆನ್ಸ್ ಸೆಂಟರ್ಸ್ಗಳು, ಇವು ಕುಟುಂಬದ ಸಲಹಾ ಕೇಂದ್ರಗಳು, ಇವೆಲ್ಲವೂ ಕೂಡ ಇವತ್ತು ಭಾಳ ಮುಖ್ಯವಾಗಿ ಕುಟುಂಬದ ರಕ್ಷಣೆಗಾಗಿ ನಿಂತಿರತಕ್ಕಂಥ ಸಂಗತಿಗಳು. ಅನೇಕ ಗ್ರಾಮೀಣ ಭಾಗದಲ್ಲಿ ನಾವು ಚಿಕ್ಕ ಪುಟ್ಟ ಮಕ್ಕಳನ್ನು ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಳಿಸೋಕ್ಕಾಗಲ್ಲ. ನಗರಗಳಲ್ಲಿದ್ದಾಗೆ UKG, LKG, ನರ್ಸರಿ ಸ್ಕೂಲ್ಗಳಲ್ಲಿ ಹಳ್ಳಿನಲ್ಲಿ ಇರಲಿಲ್ಲ. ಆದರೆ ಸರ್ಕಾರ ಉದಾತ್ತವಾಗಿರ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಅಂಗನವಾಡಿ ಕೇಂದ್ರಗಳು, ಶಿಶುವಿಹಾರಗಳನ್ನು ಮೊದಲಿಂದಲೂ ಕೂಡ ಸರ್ಕಾರ ನಡೆಸ್ತಾ ಬರ್ತಾ ಇದ್ದಾವೆ. ಆ ಚಿಕ್ಕ ಪುಟ್ಟ ಮಕ್ಕಳನ್ನು ಅಲ್ಲಿರ್ತಕ್ಕಂಥ ಅಂಗನವಾಡಿ ಟೀಚರು ಮತ್ತು ಅಂಗನವಾಡಿ ಸಹಾಯಕಿಯರು, ಅಡುಗೆಯವರು ಭಾಳ ಅಕ್ಕರೆಯಿಂದ ಮುದ್ದಾಗಿ ಕಾಣ್ತಾರೆ. ಅನೇಕ ರಾಷ್ಟ್ರೀಯ ಹಬ್ಬ ದಿನಗಳನ್ನ ನೋಡಬೇಕು, ಆ ಮಕ್ಕಳು ಒಳ್ಳೆಯ ಆಕರ್ಷಕವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಎಷ್ಟು ಸಂಭ್ರಮ ಆಚರಣೆಯನ್ನು ಮಾಡ್ತವೆ ಅಂತಂದರೆ ನಿಜವಾಗ್ಲೂ ಬಹಳ ಮನಸ್ಸಿಗೆ ಮುದ ನೀಡ್ತಕ್ಕಂಥದ್ದು, ಸಂತೋಷ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಮಕ್ಕಳು ಏನಾದರೂ ಕೆಟ್ಟದನ್ನು ಕೂಡ ಮಾಡಿದಾಗ, ಏನಾದರೂ ಅಸಭ್ಯ ವರ್ತನೆ ಸಣ್ಣ ಪುಟ್ಟ ಮಕ್ಕಳು ಮಾಡಿದಾಗ ಮಕ್ಕಳಿಗೆ ನಾವು ತಿಳುವಳಿಕೆಯನ್ನು, ಯಾವ ರೀತಿ ತಿಳುವಳಿಕೆ, ಒಳ್ಳೆಯ ಮಾತಲ್ಲಾದರೂ ಕೂಡ ಹೇಳ್ಬೋದು, ಮತ್ತೊಂದು ಸತಿ ಈ ರೀತಿ ನಿನ್ನ ವರ್ತನೆ ಮಾಡಬಾರ್ದು ಅಂತಲ್ಲಾದರೂ ತಿಳಿಸ್ಕೊಡ್ಬೋದು, ಅಥವಾ ದೈಹಿಕ ದಂಡನೆ ದೈಹಿಕವಾಗಿ ಅವ್ರಿಗೆ ಎರಡೇಟು ಕೊಡುವ ಮುಖಾಂತರವಾಗಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದರೆ ಸಾಕಾಗುತ್ತೆ. ಆಮೇಲೆ ದೈಹಿಕವಾಗಿ ಹೊಡೆಯಬಾರ್ದು ಅನ್ನೋ ಒಂದು ಅಂಶ ಇವತ್ತು ಹೆಚ್ಚಾಗಿರೋದ್ರಿಂದ, ಯಾಕೆಂದರೆ ಕೆಲವು ತಂದೆ ತಾಯಿಗಳು ಸಿಟ್ಟಿನಲ್ಲಿ ಮಕ್ಕಳನ್ನ ಹೊಡೆದ್ಬಿಟ್ರೆ ಅವ್ರಿಗೆ ಏನಾದರೂ ಆಘಾತ ಆಗ್ಬೋದು ಆ ಕಾರಣದಿಂದ, ಅಥವಾ ಮಕ್ಕಳು ತುಂಬ ಭಯಭೀತರಾಗ್ಬೋದು. ಅದರಿಂದ ಅವರಿಗೆ ಮಾನಸಿಕವಾಗಿ ತಿಳುವಳಿಕೆಯನ್ನು ಕೊಡಬೇಕು, ದೈಹಿಕ ದಂಡನೆಯನ್ನು ಹೊರತುಪಡಿಸಿ ಮಾನಸಿಕವಾಗಿ ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಳ್ಳೆಯ ದಾರಿಗೆ ತರುವತ್ತ ಕುಟುಂಬ ಪ್ರಮುಖ ಪಾತ್ರವನ್ನು ಬೀರತಕ್ಕಂಥದ್ದು. ಸಾಮಾಜಿಕ ನಿಯಂತ್ರಣದ ಒಂದು ಸಾಧನವಾಗಿ ಕುಟುಂಬ ಸಾಮಾಜಿಕ ನಿಯಂತ್ರಣ ಅಂತಂದರೆ, ಕುಟುಂಬ ಇಲ್ಲದೇ ಇದ್ದರೆ ನಾವು ಸಾಮಾಜಿಕ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ನಾವೆಲ್ಲರಿಗೂ ಕೂಡ ತಿಳುವಳಿಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕುಟುಂಬದ ಹಿರಿಯರೊಬ್ಬರಿಗೆ ನಾವು ತಿಳುವಳಿಕೆ, ಅವರು ತಲೆ ತಲಾಂತರಗಳಿಂದ ಅವರು ಕಲ್ತ್ಕೊಂಡಿರ್ತಾರೆ ಯಾವ ಕೆಲಸವನ್ನು ಯಾವ ಸಮಯದಲ್ಲಿ ಯಾವಾಗ ಮಾಡಬೇಕು, ಈಗ ನಮ್ಮ ರೈತರು ಯಾವ ಕಾಲದಲ್ಲಿ ಯಾವ ಬೀಜಗಳನ್ನು ಬಿತ್ತಬೇಕು ಅಥವಾ ಹೆಂಗೆ ಸಾಲುಗಳನ್ನು ಹಾಕಬೇಕು, ಆಮೇಲೆ ಎಷ್ಟು ಬೀಜವನ್ನು ಭೂಮಿಯನ್ನು ಉಳುಮೆ ಮಾಡಿ ಎಷ್ಟು ಆಳದಲ್ಲಿ ಹಾಕಬೇಕು, ರಾಗಿ ಎಷ್ಟು ಆಳದಲ್ಲಿ ಹಾಕಬೇಕು ಅಥವಾ ಅವರೆಕಾಳು ಎಷ್ಟ್ರಲ್ಲಿ ಹಾಕಬೇಕು, ತೊಗರಿಕಾಳು ಎಷ್ಟ್ರಲ್ಲಿ ಹಾಕಬೇಕು, ಜೋಳ ಎಷ್ಟ್ರಲ್ಲಿ ಹಾಕಬೇಕು ಅಥವಾ ಯಾವುದಾದ್ರೂ ಹಣ್ಣಿನ ಗಿಡಗಳನ್ನು, ಬಾಳೆ ಆಗಿರ್ಬೋದು, ಮಾವಿನ ಗಿಡ ಆಗಿರ್ಬೋದು, ಇಂಥ ಹಣ್ಣಿನ ಗಿಡಗಳನ್ನು, ಸೀಬೆ ಹಣ್ಣಿನ ಗಿಡಗಳನ್ನು ಯಾವ ರೀತಿ ನೆಡಬೇಕು ಅನ್ನೋದ್ರ ಬಗ್ಗೆ ಹೆಂಗೆ ತಿಳುವಳಿಕೆ ಪ್ರಜ್ಞೆ ಇರುತ್ತೋ ಅದನ್ನು ಮಕ್ಕಳಿಗೆ ಕಲಿಸಿಕೊಡುವ ಮುಖಾಂತರವಾಗಿ, ಮತ್ತು ಜವಾಬ್ದಾರಿ ಹೆಂಗೆ ನೀನು ಕಲ್ತ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ, ಆಮೇಲೆ ಯಾವುದನ್ನು ಮಾಡಬಾರ್ದು, ಯಾವುದು ಮಾಡಿದರೆ ನಮಗೆ ಶಿಕ್ಷೆ ಆಗುತ್ತೆ, ಯಾವ ಕಳ್ಳತನ ಆಗಿರ್ಬೋದು, ಅಪರಾಧ ಆಗಿರ್ಬೋದು, ಬಾಲಾಪರಾಧ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇಂಥವನ್ನೆಲ್ಲ ಮಾಡಿದರೆ ಏನಾಗ್ತದೆ, ಶಿಕ್ಷೆ ಕೊಡ್ತಾರೆ, ಇದಕ್ಕೆಲ್ಲ ಕಾನೂನು ಪೊಲೀಸ್ ಇದೆ, ಅವರು ದೈಹಿಕವಾಗಿ ಹೆಚ್ಚು ಶಿಕ್ಷೆಯನ್ನು ಕೊಡ್ತಾರೆ ಅಂತ ಅಪರಾಧಗಳನ್ನು ಮಾಡಿದರೆ ನಮಗೂ ಕೆಟ್ಟ ಹೆಸರು, ಕುಟುಂಬಕ್ಕೆ ಕೆಟ್ಟ ಹೆಸರು ಎನ್ನುವ ಮಾತನ್ನು ಸಾಮಾಜಿಕ ನಿಯಂತ್ರಣದ ಒಂದು ಅಂಶವಾಗಿ ಕುಟುಂಬದ ಸದಸ್ಯರು, ಹಿರಿಯರು, ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸ್ಕೊಡುವ ಮುಖಾಂತರವಾಗಿ ಸಮಾಜವನ್ನು ಒಳ್ಳೆ ವ್ಯವಸ್ಥೆಯಲ್ಲಿ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಮತ್ತೊಂದು, ಕುಟುಂಬದ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪ. ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ, ಶಾಶ್ವತ ಮತ್ತು ಅಶಾಶ್ವತ. ಕುಟುಂಬವನ್ನು ಸಂಸ್ಥೆನೂ ಅಂತ ಅನ್ಬೋದು, ಸಂಘ ಅಂತ ಕೂಡ ಕರಿಬೋದು. ಈ ಕುಟುಂಬವನ್ನು ಸಂಸ್ಥೆ ಎಂದು ಪರಿಗಣಿಸಿದಾಗ ಅದು ಸಾರ್ವತ್ರಿಕವಾಗಿರುವುದು ಮತ್ತು ಶಾಶ್ವತವಾಗಿರತಕ್ಕಂಥದ್ದು, ಯಾಕೆಂದರೆ ಅದಕ್ಕೆ ಅನೇಕ ಸಾರಿ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಮರಣ ಇದೆ, ಹುಟ್ಟು ಇದೆ, ಆದರೆ ಕುಟುಂಬಕ್ಕೆ ಯಾವಾಗಲೂ ಕೂಡ ಮರಣ ಎಂಬುದೇ ಇಲ್ಲ. ಹೊಸ ಹೊಸ ಸದಸ್ಯರು ಹುಟ್ಟಿ ಬರ್ತಿರ್ತಾರೆ, ಹಳೆಯ ಸದಸ್ಯರು ಅಂದರೆ ಯಾರು ಮರಣವನ್ನು ಹೊಂದ್ತಾರೆ ಅಂಥವ್ರನ್ನಲ್ಲಿ ಹಳೆಯ ಸದಸ್ಯರು ಅಂತ ಎಂಬುದಾಗಿ ಹೇಳಿದ್ದೇನೆ. ಹೊಸ ಸದಸ್ಯರು ಹುಟ್ಟಿ ಕುಟುಂಬವನ್ನು ಸ್ಥಾಪನೆ ಮಾಡ್ತಾರೆ, ಹಳೆಯ ಸದಸ್ಯರ ಮರಣ ಆದಾಗ ಹೊಸ ಸದಸ್ಯರು ಅವರಿಗೆ ಬೇಕಾಗ್ತಕ್ಕಂಥ ಎಲ್ಲ ಶಾಸ್ತ್ರವಿಧಿಗಳನ್ನು, ವಿಧಿಕರ್ಮಗಳನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಮೂಲ ಕುಟುಂಬದಲ್ಲಿರ್ತಕ್ಕಂಥವರು ಅನೇಕ ಕಾರಣಗಳಿಂದಾಗಿ ತಮ್ಮ ಕುಟುಂಬವನ್ನು ಬಿಟ್ಟು ಬೇರೆ ಹೋಗಿ ಮತ್ತೊಂದು ಮರು ಕುಟುಂಬವನ್ನು, ಹೊಸ ಕುಟುಂಬವನ್ನು, ಕೇಂದ್ರ ಕುಟುಂಬವನ್ನು ಬಿಟ್ಟೋಗಿ ಇನ್ನೊಂದು ಕುಟುಂಬವನ್ನು ಸ್ಥಾಪನೆ ಮಾಡ್ಕೊಂತಾರೆ. ಆಗ ಅದು ಸಂಘವೆಂತಲೂ ಮತ್ತು ಅಶಾಶ್ವತ ಸ್ವರೂಪವನ್ನು ಹೊಂದತಕ್ಕಂಥ ಸ್ಥಿತಿ ಅದು. ಅಶಾಶ್ವತ ಸ್ವರೂಪವನ್ನು ಮೂಲ ಕುಟುಂಬ ಬಿಟ್ಟು ಹೊರಟೋಗ್ಬಿಟ್ರು, ಆಗ ಅದನ್ನು ಸಂಘ ಎಂದಾಗಿ ಪರಿಗಣಿಸಿ ಅಶಾಶ್ವತ ರೂಪದಲ್ಲಿದೆ ಅಂತ ಹೇಳಿ ಹೇಳಬೇಕಾಗ್ತದೆ. ಆಮೇಲೆ ನಿರ್ದಿಷ್ಟ ಕಾರಣಗಳಿಂದಾಗಿ ವಿವಾಹ ವಿಚ್ಛೇದನ, ಪತಿ ಪತ್ನಿಯ ವಿರಸ ಅಥವಾ ಪತಿ ಪತ್ನಿಯರ ಕೆಲವು ವೇಳೆ ಸಾವು, ಇಂಥ ಅಂಶಗಳಿಂದಲೂ ಕೂಡ ಕುಟುಂಬ ವಿಘಟನೆಗೆ ಒಳಗಾಗ್ತದೆ. ಈ ವಿಘಟನೆಗೆ ಒಳಗಾದಾಗ ಕುಟುಂಬದಲ್ಲಿ ಅಶಾಂತಿ ಉಂಟಾಗ್ತದೆ. ಅಂಥ ಒಂದು ಸ್ಥಿತಿಯಲ್ಲಿ ತಂದೆ ತಾಯಿಗಳ ಒಂದು ವಿರಸವನ್ನು ಅಥವಾ ದಾಂಪತ್ಯದಲ್ಲಿ ಉಂಟಾದಂಥ ಅನೇಕ ಕಲಹದಿಂದ ತಂದೆ ತಾಯಿಗಳಲ್ಲಿ ಉಂಟಾದ ವಿರಸ ಏನಾದರೂ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ಅಡ್ಡದಾರಿಯನ್ನು ಹಿಡಿತಕ್ಕಂಥ ದುಸ್ಥಿತಿ ಉಂಟಾಗ್ತದೆ. ಅದರಿಂದ ಕುಟುಂಬದ ಸ್ಥಾನ ಮತ್ತು ಕುಟುಂಬದ ಗೌರವ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕುಟುಂಬ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ಹೊಂದಿದೆ. ಈಗ ಎರಡು ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಕುಟುಂಬದ ಒಂದು ಇದನ್ನು ನೋಡಿದರೆ ನಾವು ಈ ಒಂದು ಎರಡೂ ಲಕ್ಷಣಗಳನ್ನು, ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು ಮತ್ತು ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳನ್ನು ಅವಲೋಕನೆ ಮಾಡಿದಾಗ ನಮಗೆ ತಿಳಿದು ಬರ್ತಕ್ಕಂಥ ಸತ್ಯ ಏನು ಅಂತಂದರೆ, ಕುಟುಂಬದ ಪಾತ್ರ ಸಮಾಜದಲ್ಲಿ ಬಹಳ ಗಮನಾರ್ಹವಾದುದಾಗಿದೆ. ಕುಟುಂಬ ಇಲ್ಲದೇ ಇದ್ದರೆ ನಾವೇನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬ ಒಂದು ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸ್ತ್ರ ಇದ್ದಾಗೆ, ಯಾವ ರೀತಿ ಸೈನಿಕನಿಗೆ ಒಂದು ಯುದ್ಧದ ಸಾಮಗ್ರಿ ಬಂದೂಕು ಗನ್ನು ಅವಶ್ಯಕವೋ, ಅಥವಾ ರೈತನಿಗೆ ನೇಗಿಲು ಅವಶ್ಯಕವೋ, ಅಥವಾ ನಮಗೆ ಲೇಖನಿ ಅವಶ್ಯಕವೋ, ಪೇಪರು ತುಂಬ ಅತ್ಯವಶ್ಯಕವೋ, ಹಾಗೆಯೇ ಕುಟುಂಬ ಎಲ್ಲರಿಗೂ ಕೂಡ ಬೆನ್ನೆಲುಬಾಗಿರ್ತಕ್ಕಂಥದ್ದು. ಕುಟುಂಬವಿಲ್ಲದೇ ನಾವೇನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸ್ವರೂಪದಲ್ಲಿ ನಾವು ಬದಲಾವಣೆ ಆಗ್ಬೋದು, ಕುಟುಂಬದ ಸ್ವರೂಪ ಆ ನೇಚರಲ್ಲಿ ಬದಲಾವಣೆ ಆಗ್ಬೋದು. ಕುಟುಂಬ ಬಿಟ್ಟೋಗ್ಬೋದು, ಹೊಸ ಕುಟುಂಬವನ್ನು ಪ್ರಾರಂಭ ಮಾಡ್ಬೋದು, ಮರು ಕುಟುಂಬವನ್ನು ಪ್ರಾರಂಭ ಮಾಡ್ಬೋದು. ಆದರೆ ನಾವು ಮೂಲ ಎಲ್ಲಿರ್ತೀವಿ ಅಂದರೆ ಕುಟುಂಬದ ಒಳಗಡೆನೇ ಇರ್ತೀವಿ. ಅದರಲ್ಲಿ ನಾವು ಹೊಸ ಕುಟುಂಬ ಹಳೆ ಕುಟುಂಬ ಅಂತೇನು ಮಾಡೋದಿಲ್ಲ. ಯಾವುದೇ ಒಂದು ಸುಖ ಸಂತೋಷ ದುಃಖ ಸಮಾರಂಭಗಳು ನಾವು ನಡೆದಾಗ ನಮ್ಮ ಕುಟುಂಬದಿಂದಲೂ ಕೂಡ ನಮ್ಮ ಮೂಲ ಕುಟುಂಬಕ್ಕೆ ಹೋಗಿ ನಮ್ಮ ಪಾತ್ರ ಏನಿದೆ ಅದನ್ನು ನಿರ್ವಹಣೆ ಮಾಡಿ ಬರತಕ್ಕಂಥ ಸ್ಥಿತಿಯನ್ನು ಅಥವಾ ಅಂಥ ದೃಶ್ಯವನ್ನು ನಾವು ನೋಡ್ಬೋದು. ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕುಟುಂಬ ಗಾತ್ರ ಚಿಕ್ಕದಿರ್ಬೋದು, ಕೆಲವು ವೇಳೆ ದೊಡ್ಡದಾಗ್ಬೋದು, ಅಥವಾ ಪಿತೃಪ್ರಧಾನ ಕುಟುಂಬ ಇರ್ಬೋದು, ಮಾತೃಪ್ರಧಾನ ಕುಟುಂಬ ಇರ್ಬೋದು, ಅಥವಾ ಪಿತೃವಂಶೀಯ ಕುಟುಂಬ ಇರ್ಬೋದು, ಮಾತೃವಂಶೀಯ ಕುಟುಂಬ ಇರ್ಬೋದು, ಅವಿಭಕ್ತ ಕುಟುಂಬ ಇರ್ಬೋದು, ಅಥವಾ ವಿಭಕ್ತ ಕುಟುಂಬ ಇರ್ಬೋದು, ಯಾವುದೇ ಕುಟುಂಬಗಳಿರಲಿ, ನಾವು ಈಗಾಗಲೇ ಹೇಳ್ದಾಗೆ ಅಲೆಮಾರಿ, ಆದಿವಾಸಿ, ಅನಾಗರಿಕ ಮತ್ತು ನಾಗರಿಕ, ಯಾವುದೇ ಕುಟುಂಬಗಳಿದ್ದರೂ ಕೂಡ ನಾವು ಕುಟುಂಬದ ಒಂದು ಪ್ರಾಮುಖ್ಯತೆಯನ್ನು ನಾವು ಈ ಎರಡೂ ಗುಣಲಕ್ಷಣಗಳಿಂದ ನಾವು ತಿಳ್ಕೋಬೋದು. ಈಗ ಬಹಳ ಮುಖ್ಯವಾಗಿ ಮೆಕೇವರ್ ಮತ್ತು ಪೇಜ್ ಹೇಳಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಕುಟುಂಬದ ಎರಡು ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ತರಗತಿನಲ್ಲಿ ಕುಟುಂಬದ ಒಂದು ಕಾರ್ಯಗಳೇನು, ಈಗ ಎರಡೂ ತರಗತಿಗಳಲ್ಲಿ ನಾವು ಕುಟುಂಬ ಎಂದರೇನು, ಅರ್ಥ ವ್ಯಾಖ್ಯೆ ಮತ್ತು ಕುಟುಂಬದ ಸಾಮಾನ್ಯ ಲಕ್ಷಣಗಳು ಯಾವ್ಯಾವು, ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳು ಯಾವ್ಯಾವು ಅಂತೇಳಿ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ತರಗತಿನಲ್ಲಿ ನಿಮಗೆ ಕುಟುಂಬದ ಕಾರ್ಯಗಳು ಯಾವ್ಯಾವು, ಕುಟುಂಬ ಏನೇನು ಕಾರ್ಯ ಮಾಡುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, ಎಸ್ಎಸ್ಐಟಿ ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿನಯ್ ಕುಮಾರ್ ಎಸ್ಎಸ್.